ಇಂದ್ರವಂದಿತಂ ಸ್ವಾಂತಸ್ಥಾನಶಯ್ಯಾಯ ಪೂರ್ಣ ಜ್ಞಾನಧಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಧ್ಯಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಬೋಧನಿರ್ಬೋಧಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಯಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ ನೀಲಾಕರಾಕ್ಷಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣ ಇಷ್ಟದಾಂ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಬಧೋ ಬಿಂಬ ಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘು ಪ್ರೇಮತೀರ್ಥಂ ವಂದೇಕ್ಯಭೀಷ್ಟದಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇನ್ನ ಆರನೆಯ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಕದಾಚಿತ್ ವೆಂಕಟೇಶಸ್ತು ಚಿಂತಯಾಮಾಸ ವೈಹಯಂ. ಕುದುರೆಯನ್ನ ಸ್ಮರಣೆ ಮಾಡಿದರಂತೆ ಶ್ರೀನಿವಾಸ. ಮನಸಾ ಚಿಂತ್ಯಮಾನೇತು ಹಯಃ ಪ್ರತ್ಯಕ್ಷತಾಂಗತ. ಒಂದು ಸಲ ಸ್ಮರಣೆ ಮಾಡಿದ ಕೂಡಲೇ ಕುದುರೆ ಪ್ರತ್ಯಕ್ಷ ಆಯಿತು. ಯಾರು ಕುದುರೆ? ವಾಯು ಅಶ್ವತ್ವಂ ಆಪನ್ನ. ವಾಯುದೇವರೇ ಕುದುರೆಯಾಗಿ ಬಂದರಂತೆ. ಹೇಗೆ ಇಂದ್ರದೇವರಿಗೆ ಎತ್ತಿನ ರೂಪ ಅದು ಕಟ್ಟಿಟ್ಟ ಬುತ್ತಿಯೋ, ಹಿಂದೆ ಕಕುತ್ಸ್ಥ ಮಹಾರಾಜ ಕೇಳಿಕೊಂಡಾಗಲೂ ಎತ್ತಿನ ರೂಪದಲ್ಲಿ ಬಂದರು. ರುದ್ರದೇವರನ್ನ ನಂದಿ ಒಳಗೆ ನಿಂತು ಹೊತ್ತವರೇ ಇಂದ್ರದೇವರು ಎತ್ತಿನ ರೂಪದಿಂದ. ಹಾಗೆ ಎತ್ತಿನ ರೂಪ ಇಂದ್ರದೇವರಿಗೆ ಕಟ್ಟಿಟ್ಟದ್ದಾದರೆ ಕುದುರೆಯ ರೂಪ ವಾಯುದೇವರಿಗೆ ಕಟ್ಟಿಟ್ಟದ್ದು. ಇಡೀ ಋಗ್ವೇದವನ್ನ ಕುದುರೆಯ ಮುಖದಿಂದ ಹೇಳುವಂತವರು ವಾಯುದೇವರು. ನಾಲ್ಕು ವೇದಗಳನ್ನ ಕುದುರೆಯ ಮುಖ ಅದರಿಂದ ಹೇಳತಕ್ಕಂಥವರು ವಾಯುದೇವರು. ಅವರು ಉಪಾಸನೆ ಮಾಡುವ ಮೂರ್ತಿ ಕುದುರೆಯ ಮುಖ ಹಯಗ್ರೀವ. ಅವರ ಮುಖವೂ ಹಯಗ್ರೀವವೇ. ಆ ರೀತಿಯಲ್ಲಿ ಸ್ಮರಣೆ ಮಾಡಿದ ಕೂಡಲೇ ವಾಯುದೇವರು ಬರ್ತಾ ಇದ್ದಾರೆ. ಕುದುರೆ ರೂಪದಿಂದಲೇ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೇಗಿದ್ದಾರೆ ಅಂದ್ರೆ ಬಹಳ ಚೆನ್ನಾಗಿದ್ದಾರಂತ. ಕುದುರೆ ಬಹಳ ಚೆನ್ನಾಗಿದೆ. ಪಂಚಹಸ್ತ ಹೇಳ್ತಾರೆ ಮೊಳ ಅಂದ್ರೆ ಅಡಿ ಅಂತ ಇಟ್ಟುಕೊಳ್ಳೋಣ. 15 ಅಡಿ ಅಸ್ತ್ರ ಪಂಚಹಸ್ತ ದಶೋನ್ನತಂ. 15 ಅಡಿ ಹತ್ರ ನೀಲಿ ಕುದುರೆ ನೋಡಿದ್ರೆ ಯಾವಾಗಾದ್ರು. ನೀಲವರ್ಣಂ ಪಾಂಡುಪಾದಂ ಬಿಳಿ ಪಾದ ಅಂಥ ಕುದುರೆ. ಒಳ್ಳೆ ಸುವರ್ಣ ರತ್ನ ತಿಲಕ, ಬಂಗಾರದಿಂದ ಕೂಡಿದ ರತ್ನಗಳಿಂದ ಕೂಡಿದ ತಿಲಕ. ಏನಿದು ಅಂತ ಹೇಳಿದ್ರೆ ವಾಯುದೇವರು ಯಾವಾಗ್ಲೂ ಕೂಡ ನೀಲಿ ಬಣ್ಣದ ಕುದುರೆ ಅಂತ ಹೇಳಿದರೆ ನೀಲಿ ಬಣ್ಣ ಯಾವುದಕ್ಕೆ ಸಂಕೇತ ಅಂದ್ರೆ ಕೈಗೆ ಎಟಕಲ್ಲ ಎಂಬುದಕ್ಕೆ ಸಂಕೇತ. ನೀಲಿ ಕೈ ಎಟಕಲ್ಲ ಎಂಬುದಕ್ಕೆ ಸಂಕೇತ. ಬಿಳಿ ಶುದ್ಧತ್ವಕ್ಕೆ ಸಂಕೇತ. ಅವರ ಪಾದ ಶುದ್ಧ, ಅವರು ಎಟಕಲ್ಲ. ಮುಖ ಕುದುರೆ, ತಿಲಕ ಸುವರ್ಣ ಒಳ್ಳೆ ವರ್ಣಗಳು ಅಂದ್ರೆ ಅಕ್ಷರಗಳು. ಸುವರ್ಣ ಅಂದ್ರೆ ಬಂಗಾರ ಹೌದು, ಅಕ್ಷರಗಳು ಅಂದ್ರೆ ವೇದಾಕ್ಷರಗಳು ಅದನ್ನೇ ತಿಲಕವಾಗಿ ಧಾರಣೆ ಮಾಡಿದ್ದಾರೆ. ಅದರಲ್ಲಿ ರತ್ನ ಅಂತೆ ಆ ಸುವರ್ಣದ ಆ ವೇದಾಕ್ಷರಗಳಲ್ಲಿ ಬಂದಿರತಕ್ಕಂತಹ ಶಬ್ದಗಳೇ ರತ್ನಗಳು, ಅದನ್ನೇ ಧಾರಣೆ ಮಾಡಿದ್ದಾರೆ. ಅಂಥ ವೇದ ರೂಪದ ವಾಯುದೇವರನ್ನೇ ವಾಹನವಾಗಿ ಸ್ವಾಮಿ ಸ್ಮರಣೆ ಮಾಡಿದ. ವಾಯುದೇವರೇ ವೇದ ವಾಹನರಾಗಿ ಬರ್ತಾ ಇದ್ದಾರೆ, ವೇದ ಹೊತ್ತುಕೊಂಡು ಬರ್ತಾ ಇದ್ದಾರೆ, ವೇದ ರೂಪರಾಗಿ ಬರ್ತಾ ಇದ್ದಾರೆ. ಇನ್ನ ಅವರನ್ನ ಹಿಡಿಯುವ ಹಗ್ಗ ಯಾರಪ್ಪ ಅಂದ್ರೆ ಇಡೀ ಜಗತ್ತನ್ನೇ ಹಿಡಿದಂತಹ ಮಹಾಶಕ್ತಿ ಯಾರು ಅಂದ್ರೆ ಮಹಾಲಕ್ಷ್ಮೀ ದೇವಿ. ರಜ್ಜು ತತ್ವಾಭಿಮಾನಿನಿ, ತತ್ವಗಳಿಗೆ ಅಭಿಮಾನಿನಿ. ಇಡೀ ತತ್ವಗಳು ಬಂದದ್ದೇ ಅವ್ಯಕ್ತ ತತ್ವದಿಂದ. ಅವ್ಯಕ್ತ ತತ್ವದಿಂದ ಎಲ್ಲ ತತ್ವಗಳಿಗೆ ಹುಟ್ಟು. ಅಂಥ ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿ ಯಾರು ಅಂದ್ರೆ ಮಹಾಲಕ್ಷ್ಮಿ. ಆಕೆ ಹಗ್ಗವಾಗಿದ್ದಾಳೆ. ಇನ್ನ ಭಗವಂತ ಆ ಕುದುರೆಯನ್ನ ಚೆನ್ನಾಗಿ ಮುಟ್ಟಿ ವಿಶೇಷವಾಗಿ ಅದನ್ನ ಸಂತೋಷಗೊಳಿಸಿದ. ನಂತರ ಹಯೋ ಪರಿಸಮಸ್ಥಾಯ ಸರ್ವಾಭರಣ ಭೂಷಿತ, ದೇವ ಎಲ್ಲಾ ಆಭರಣ ತೊಟ್ಟಿದ್ದಾನಂತೆ, ಕುದುರೆ ಮೇಲೆ ಕೂತಿದ್ದಾನೆ, ಹೇಗಿದ್ದಾನೆ ಅಂತ ದೇವರ ಒಂದೊಂದು ಅಂಗಾಂಗದ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ. ಕಾಂಚೀಂ ಬದ್ಧ್ವಾ ರಮಾಕಾಂತ ಕಾಂಚೀ ದಾಮ ವಿರಾಜಿತ. ಭಗವಂತ ಸೊಂಟಕ್ಕೆ ದಾಬನ್ನು ಹಾಕಿದ್ದಾನೆ. ಎಂಥದ್ದು ಅಂದ್ರೆ ಕಾಂಚೀ ದಾಮ ವಿರಾಜಿತ, ಬಂಗಾರದ ದಾಮ ಅಂದ್ರೆ ಉಡದಾರ ಹೌದು, ದಾಬು ಹೌದು, ಎರಡು ಹಾಕಿ ದಾಮ ಅಂದ್ರೆ ಹಗ್ಗ. ಕಾಂಚಿ ದಾಮ ಉಡದಾರವನ್ನು ಹಾಕೊಂಡಿದ್ದಾನೆ. ನಂತರ ಶುಭ್ರ ವಸ್ತ್ರಂ ಪಂಚದಶಹಸ್ತಂ, ಆತನ ಕೈ ಮೊಳ, ನಮ್ದಲ್ಲ, ಮೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟುದ್ದ ಇರುತ್ತೆ ಕೈ, ಅಜಾನುಬಾಹು ಆತ. ಆತನ ಕೈಯಿಂದ ಆ ಮೊಳದಿಂದ 15 ಮೊಳದಷ್ಟು ಪಂಚೆ ಹುಟ್ಟಿದ್ದಾನೆ. ಅಂಥದ್ದೇ 5 ಮೊಳದ ಉತ್ತರಿಯ ಹೊತ್ತಿದ್ದಾನೆ. ಕನ್ನಡಿಯಲ್ಲಿ ನೋಡಿಕೊಂಡು ಚೆನ್ನಾಗಿ ಶುಭ್ರವಾದ ಮೃತ್ತಿಕಾ ಧಾರಣೆ ಮಾಡಿದ್ದಾನೆ, ಕನ್ನಡಿಯಲ್ಲಿ ನೋಡಿಕೊಂಡು ಹಚ್ಚಿದಾನಂತೆ. ಇದು ಹೇಳುತ್ತಾರೆ ಮಾರ್ಕಂಡೇಯ ಪುರಾಣದಲ್ಲಿ. ಈ ನಾವು ಗೋಪಿಚಂದನ ಇವೆಲ್ಲ ಹಚ್ಚಿಕೊಳ್ಳುವಾಗ ಕನ್ನಡಿ ನೋಡಿ ಹಚ್ಚಿಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಹೌದಾ ಅಂದ್ರೆ ಆ ಹಚ್ಚಿಕೊಂಡ ಗೋಪಿಚಂದನ ಇವೆಲ್ಲ ಒರಟೊರಟಾಗಿ ಹುಚ್ಚಾಗಿರಬಾರ್ದು ಅಂತ, ಚೆನ್ನಾಗಿರಬೇಕಂತ ನೋಡಿದರೆ. ಯಾಕೆ ದೇವರಿಗೆ ವಿಶೇಷವಾಗಿ ಅಲಂಕಾರ ಅಂತ ಹಚ್ಚಬೇಕು ಅಂತ ಹೇಳ್ತಾರೆ. ಆ ರೀತಿ ದೇವರೇ ನೋಡುತ್ತಾ ಇದ್ದಾರೆ. ಅದಕ್ಕೆ ದೇವರಿಗೆ ಉಪಚಾರದಲ್ಲೂ ಕೂಡ ಕನ್ನಡಿ ತೋರಿಸ್ತದೆ. ಆ ರೀತಿಯಲ್ಲಿ ಆದರ್ಶ ಲೋಕಿತೆ ಭಕ್ತ್ರೆ ಧೃತ್ವಾ ಶುಭ್ರಾಂಶ ಮೃತ್ತಿಕಾಂ, ಅದರಲ್ಲಿ ಕುಂಕುಮ ತಿಲಕ, ಸುಮನೋಹರವಾದ ಕುಂಕುಮ ತಿಲಕ ಇಟ್ಟಿದಾನಂತೆ. ಅವನು ಏನು ಮಾಡಿದ್ರು ಚಂದ, ಅವನು ಮಾಡೋದೆಲ್ಲ ಚಂದವಾಗಿ ಮಾಡ್ತಾನೆ, ಬೇರೆ ರೀತಿ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅವನಿಗೆ, ಅಷ್ಟು ಚೆನ್ನಾಗಿದ್ದಾನೆ ಸ್ವಾಮಿ. ಇಲ್ಲೆಲ್ಲ ಕೂಡ ನಾವು ಸ್ವಲ್ಪ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಏನದು, ಅವನು ಏನೇನು ಧಾರಣೆ ಮಾಡುತ್ತಾನೆ ಎಲ್ಲ ಅವನನ್ನೇ ಧಾರಣೆ ಮಾಡುತ್ತಾನೆ. ಈಸ್ ಟೋಟಲಿ ಇಂಡಿಪೆಂಡೆಂಟ್. ಅವನ ಆಯುಧ, ಅವನ ಆಭರಣ, ಅವನ ವಸ್ತ್ರ, ಅವನ ಮೃತ್ತಿಕ, ಗಂಧ, ಕುಂಕುಮ ಎಲ್ಲ ಅವನದ್ದೇ ರೂಪಗಳು. ತನ್ನ ರೂಪಗಳನ್ನೇ ಆ ರೀತಿ ಧಾರಣೆ ಮಾಡಿರ್ತಾನಷ್ಟು ಹೊರತು ಮಿಕ್ಕದ್ದಲ್ಲ. ಲಕ್ಷ್ಮೀದೇವಿ ಕೇಳಿಕೊಂಡದ್ದಕ್ಕೆ ಅಲ್ಲಲ್ಲಿ ಬಂದು ಕೂಡಲಿಕ್ಕೆ ಅರ್ಪಣೆ ಕೊಟ್ಟ ಅಷ್ಟೇ, ಇನ್ನೊಂದಿಲ್ಲ. ಆ ರೀತಿಯಾಗಿ ನಂತರ ಅದಿಯಾರ ಅಭ್ಯಾಸ ಮಾಡಿಸಿದ್ರು ಮಹಾನುಭಾವನಿಗೆ ತಾಂಬೂಲ ಹಾಕೊಳ್ಳೋದು, ತಾಂಬೂಲ ಡಬ್ಬಿ ಇಟ್ಕೊಂಡು ಹೊರಡ್ತಾ ಇದ್ದಾನೆ. ಸಪೂಗಿ ಫಲ ತಾಂಬೂಲಂ ಚೂರ್ಣ ನಿಕ್ಷೇಪ ಪತ್ರಕಂ, ಆ ತಾಂಬೂಲ ಇಟ್ಟುಕೊಳ್ಳಿಕ್ಕೆ ಒಳ್ಳೆ ಅಡಿಕೆ, ಅದಕ್ಕೆಲ್ಲ ಹಾಕಿದ ಕರ್ಪೂರ, ಅದ ಮೇಲೆ ಪಚ್ಚ ಕರ್ಪೂರ, ಕಾಚು, ಜಾಕಾಯಿ, ಜಾಪತ್ರಿ, ಕೇಸರ ಎಲ್ಲ ಹಾಕಿದಂತಹ ಒಳ್ಳೆ ಈ ಅಡಿಕೆ, ಅದ ಮೇಲೆ ತಾಂಬೂಲದ್ದು ಅಂದ್ರೆ ವೀಳೆದೆಲೆ, ಸುಣ್ಣ ಇಟ್ಟುಕೊಳ್ಳುವ ಡಬ್ಬಿ, ಇಷ್ಟೆಲ್ಲ ಇಟ್ಟುಕೊಂಡು ಅದೆಲ್ಲ ಅಲ್ಲದೆ ಇನ್ನ ಸಪರೇಟ್ ಏನೇನು ಇಟ್ಟುಕೊಂಡ ಅಂದ್ರೆ ಕನ್ನಡಿ ಕೂಡ ಇಟ್ಕೊಂಡಿದ್ದಾನೆ. ಕನ್ನಡಿ ಈ ಮೃತ್ತಿಗೆ ಹಚ್ಚಿಕೊಳ್ಳಿಕ್ಕೆ ಡಬ್ಬಿ, ಕುಂಕುಮದ ಡಬ್ಬಿ ಎಲ್ಲ ಇಟ್ಟುಕೊಂಡಂತೆ. ಯಾಕೆ ಮಧ್ಯೆ ಎಲ್ಲಾದ್ರೂ ಇಳಿದು ಸ್ವಲ್ಪ ಮುಖ ತೊಳೆದ್ರೆ ವ್ಯಾನಿಟಿ ಬ್ಯಾಗ್ ತರ, ಗಂಡಸರಿಗೆ ವ್ಯಾನಿಟಿ ಬ್ಯಾಗ್ ಅಂತ ಕರಿಬಾರದು, ಅದಕ್ಕೆ ವ್ಯಾನಿಟಿ ಬ್ಯಾಗ್ ತರ ಅಂತ ಹೇಳಿ ಅದೇ ಹೇಳಿಕೊಡ್ತೇನೆ ಸ್ವಾಮಿ ಎಲ್ಲರಿಗೂ. ಗಂಡಸರಿಗಿಲ್ಲ, ಅದಕ್ಕೆ ಹೆಂಗಸರಿಗೆ ಬಂತದ್ದು ಸ್ವಾಮಿ. ಅದನ್ನ ಸ್ವರ್ಣ ನಿರ್ಮಿತ ವಸ್ತ್ರೇಣ, ಬಂಗಾರದ ಜರಿ ವಸ್ತ್ರದಲ್ಲಿ ಸೊಂಟಕ್ಕೆ ಕಟ್ಟಿಕೊಂಡಿದ್ದಾನಂತೆ. ಕಟಿಮಧ್ಯತಃ ಇನ್ನ ಸ್ವರ್ಣ ಯಜ್ಞೋಪವೀತಾಂಗ, ಸುವರ್ಣ ಯಜ್ಞೋಪವೀತಾಂಗ, ಮೂರು ವರ್ಣಗಳು ಅಂದ್ರೆ ವೇದಗಳು, ವೇದಗಳನ್ನೇ ಯಜ್ಞೋಪವೀತವಾಗಿ ಧಾರಣೆ ಮಾಡಿದ್ದಾನೆ. ಕಂಠಾಭರಣ ಭೂಷಿತ, ಕಂಠದಲ್ಲಿ ವಿಶೇಷವಾದ ಬ್ರಹ್ಮದೇವರೇ ಅಭಿಮಾನಿಯಾದ ಕೌಸ್ತಭಾದಿ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ. ಹೇಳುತ್ತಾರೆ ದೇವರ ಮೈ ಮೇಲಿರುವಂತಹ ಆಭರಣಗಳನ್ನ ನಾವು ನೋಡೋದಲ್ಲ, ಸ್ಮರಣೆ ಮಾಡಲಿಕ್ಕೂ ಅನೇಕ ಕೋಟಿ ಜನ್ಮದ ಪುಣ್ಯ ಬೇಕು ಅಂತ ಹೇಳ್ತಾರೆ. ದೇವರ ನೆನಪೇ ಬರಲ್ಲ, ದೇವರ ಮೇಲಿನ ಆಭರಣಗಳ ನೆನಪು ಸುತರಾಮ ಆಗಲ್ಲ, ತತ್ರಾಪಿ ಆ ಆಭರಣಗಳನ್ನು ನೆನೆದಾಗ ಅದೆಲ್ಲ ಅವನದ್ದೇ ರೂಪ ಎಂಬ ಎಚ್ಚರ ಎಂದು ಬರೋದೇ ಇಲ್ಲ. ಅದು ಬಂತು ಅಂದರೆ ಅನೇಕ ಕೋಟಿ ಜನ್ಮದ ಪುಣ್ಯ ಅಂತ ಹೇಳಿದ್ರೆ ಬರಲ್ಲ ಅಂತ. ಆ ರೀತಿಯಲ್ಲಿ ಸ್ವರ್ಣ ಯಜ್ಞೋಪವೀತ ಕಂಠಾಭರಣ ಹಾಕೊಂಡಿದ್ದಾನೆ, ಕಂಕಣ ಅಂಕಿತ ದೌರ್ಭ್ಯಾಂಬೈ ಸಂಪೂರ್ಣ ವರಗಾತ್ರಕ, ಈ ಕೈಗಳಿಗೆ ಕಂಕಣ ಹಾಕೊಂಡಿದ್ದಾನೆ, ಒಳ್ಳೆ ಕಂಕಣ ಹಾಕೊಂಡಿದ್ದಾನೆ. ಆದ ಮೇಲೆ ವಿಶೇಷವಾಗಿ ಮೈತುಂಬ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ, ಅದರಲ್ಲೂ ಭುಜಕೀರ್ತಿಗಳನ್ನು ಧಾರಣೆ ಮಾಡಿದ್ದಾನೆ, ಅಂಗುಲಿಯೇಕಗಳನ್ನು ಕೈಗೆಲ್ಲ ಅಂಗುಲಿಯೇಕ ಧಾರಣೆ ಮಾಡಿದ್ದಾನೆ. ಷೋಡಶಿ ನೋಡಿದ್ರೆ ಇವೆಲ್ಲ ಅರ್ಥ ಆಗ್ಬಿಡುತ್ತೆ. ಇವನದ್ದೇ ರೂಪಗಳು, ಪ್ರತಿಯೊಂದು ನಾರಾಯಣ ವಾಸುದೇವ ಸಂಕರ್ಷಣಾದ ರೂಪಗಳು ಎಲ್ಲ ಅವನದ್ದೇ ಅಲ್ಲ. ನಂತರ ಕುಂಕುಮಾಕ್ತ ಸುಗಂಧೇನ ಲಿಪ್ತ ಊರು ಬಾಹುರಂಜಿತ ಇಲ್ಲಿ ಹೇಳ್ತಾ ಇದ್ದಾರೆ. ಈತ ಗಂಧದಿಂದ ಚೆನ್ನಾಗಿ ಕೈ ಒಳ್ಳೆ ವಿಶೇಷವಾಗಿರತಕ್ಕಂಥ ಎದೆ ಎಲ್ಲ ಗಂಧ ಹಚ್ಚಿಕೊಂಡಿದ್ದಾನೆ. ಹೇಗಿತ್ತಪ್ಪ ಅಂದ್ರೆ, ನಾವು ಗಂಧ ಹಾಕೋ ತೆಗೆಯೋ ಕಾಲಕ್ಕೆ ಒಂದೋ ಎರಡೋ ಕೇಸರ ತುಂಡು ಹಾಕ್ತೀವಿ ಅಷ್ಟೇ ಅಲ್ವಾ? ಅದು ಹೀಗೆ ಹಾಕ್ಲಿಕ್ಕೆ ಹೋಗಿ ಮತ್ತೆ ಹೀಗೆ ತೆಗೆದ್ರೆ ಬಿದ್ದೋಗುತ್ತೋ ಅಂತ ಹೇಳಿ, ಅಂದ್ರೆ ಜಾಸ್ತಿ ಬೀಳಬಾರದು ಅಂತ. ಮತ್ತೆ ನಾಳೆಗೆ ಬೇಕಾಗ ಏನು ಡಬ್ಬಿ 80-90 300 ಹೌದಾ? ಹೌದಾ? ಅದು ಫಾರಿನ್ ಡಬ್ಬಿ ಇರುತ್ತೆ, ಅದು ಫಾರಿನ್ ಇಂದ ಬರ್ತಾ ಇರುತ್ತದು. ಪೈನ್ ದೇವರಿಗೆ ಬೇಕಾಗಿರದೆ ಅಲ್ಲ, ಫಾರಿನ್ ಬಂದು ಇಂಪೋರ್ಟೆಡ್ ಅಂದ್ರೆ ದೇವರಿಗೂ ಪಾಪ ಕ್ರೇಜ್ ಇರತ್ತೆ ಶ್ರೀನಿವಾಸನಿಗೆ. ಸರಿ, ಹಾ ನಿಜವಾಗಿ ನೋಡಬೇಕು. ಶುಕ್ರವಾರ ಅವನಿಗೆ ಅಭಿಷೇಕ ಮಾಡ್ತಾರಲ್ಲ, ಅಭಿಷೇಕ ಮಾಡಿದಾಗ ಮೊದಲೆಲ್ಲ ಈ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡ್ತಾರೆ, ನಂತರ ಒಳ್ಳೆ ಕರ್ಪೂರ ಹಾಕಿದ ಸುಗಂಧಭರಿತವಾದ ಗಂಧೋದಕದಿಂದ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿ ದೇವರನ್ನ ಉಜ್ಜುತ್ತಾರೆ. ಉಜ್ಜೋ ಕಾಲಕ್ಕೆ ಹೇಗೆ ಉಜ್ಜುತ್ತಾರೆ ಅಂತ ಹೇಳಿದ್ರೆ, ವರಾಹ ಕೇಸರಿಯಿಂದ ತಿಕ್ಕಲ್ಲ ಆತನ್ನ, ಕುಂಕುಮ ಕೇಸರಿಯಿಂದ ತಿಕ್ತಾರೆ. ಕುಂಕುಮ ಕೇಸರಿ ಇಷ್ಟಿಷ್ಟು ತಗೊಂಡು ಅದರಿಂದ ಮೈ ತಿಕ್ತಾರೆ. ಅದರಿಂದ ತಿಕ್ಕಿದ್ರೆ ಅವನ ಮೈ ಸವದೋಗತ್ತೇನೋ ಅಂತ ಮೆಲ್ಲಕ್ಕೆ ತಿಕ್ತಾರೆ. ಆ ತಿಕ್ಕೋ ಕಾಲಕ್ಕೆ ಆ ಅರ್ಚಕರ ಭಾವನೆಗೆ ನಮಸ್ಕಾರ ಮಾಡಬೇಕು. ಎಲ್ಲಿ ಮೆಲ್ಲಕ್ಕೆ ಆತನ ಕೈಯೆಲ್ಲ ಹೀಗೆ ಮುಟ್ಟಿ 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 ತಿಕ್ಕಿ ಚೆನ್ನಾಗಿ ಮಾಡ್ತಾರೆ. ಆತನ ಒರೆಸಿದ ವಸ್ತ್ರ ಕೋಣೆಯಲ್ಲಿರುತ್ತೆ. ಆತನಿಗೆ ಅಭಿಷೇಕ ಮಾಡಿದ ಮೇಲೆ ಒರೆಸಿದ ವಸ್ತ್ರ ಕೋಣೆಯಲ್ಲಿ ಇಟ್ಟಿರ್ತಾರೆ. ಅತ್ತು ಒಂದು ತಿಂಗಳವರೆಗೂ ಘಮ್ಮ ಅಂತ ವಾಸನೆ ಬರುತ್ತೆ. ಮುಖಕ್ಕಿಟ್ರೆ ಒಂದು ತಿಂಗಳವರೆಗೂ ನಮ್ಮ ಮುಖಕ್ಕೆ ಹೋಗಲ್ಲ ವಾಸನೆ, ಅಂಥದ್ದಿರುತ್ತೆ ಅಲ್ಲಿ. ಅಷ್ಟು ಚೆನ್ನಾಗಿರುತ್ತೆ. ನೋಡಬೇಕಾಗಿದ್ದು ಅವನಿಂದ ಅದಕ್ಕೆ ವಾಸನೆ ಬಂತ, ಆ ವಾಸನೆಯಿಂದ ಅನುಭವಿತ ಅಂತೇಳಿ ಅವನೇ ಅದರಲ್ಲಿದ್ದು ವಾಸನೆ ಕೊಡುವ ಶುದ್ಧ ಸುಗಂಧ ಭರಿತ ಅವನೇ. ಸರಿ, ಅಂಥ ಒಳ್ಳೆ ಕುಂಕುಮ ಕೇಸರಿಯಿಂದ ತೆಗೆದಂತಹ ಗಂಧವನ್ನ ಹಚ್ಚಿಕೊಂಡಿದ್ದಾನೆ. ನಂತರ ಕಬರೀಕೃತ ಕೇಶೇಶು ರಕ್ತ ವಸ್ತ್ರಂ ಸುವೇಶ್ಚಚ, ಏನು ತುಂಬಾ ದೊಡ್ಡ ಕೂದಲು ಆತನದು, ಯಾರಿಗೂ ಸಾಧ್ಯ ಇಲ್ಲ ಅಂತಹ ಸಹಜವಾದ ಅವನದ್ದೇ ಆದ ಕೂದಲು. ಅದು ಬೆಳೆಯೋದಿಲ್ಲ, ಕಡಿಮೆ ಆಗೋದಿಲ್ಲ, ಒಂದು ಕೂದಲು ಕಿತ್ತಿ ಬರಲ್ಲ, ಬಿಳಿ ಆಗಲ್ಲ, ಎಣ್ಣೆ ಹಚ್ಚಬೇಕು ಎಂಬ ಪ್ರಾಬ್ಲಮೇ ಇಲ್ಲ. ಅದಕ್ಕೆ ಹೇಗಪ್ಪ ಇದು ಉದುರೋಗ್ತಾ ಇದೆಯಲ್ಲ ಅಂತ ಅದಕ್ಕೆ ನಾನಾ ರೀತಿಯಾದ ಔಷಧಗಳು ಹಚ್ಚಿ ಎಲ್ಲ ಮಾಡಿ ಪಾಪ ಮಾಡ್ತಾ ಇರ್ತಾರೆ. ಅಂಗಡಿಯಲ್ಲಿ ಕಾಣಿಸಿದ್ದೆಲ್ಲ ಹಚ್ತಾ ಇರ್ತಾರೆ. ಅದು ಎಷ್ಟು ಹಚ್ಚಿದ್ರು ಇಲಿ ಇದಾಗಿದ್ದಂತೆ ಸಣ್ಣ ಕಾಕ್ತಾನೆ ಇರುತ್ತೆ. ಪಾಪ ನೋಡ್ತಾ ಇರ್ತೇವೆ, ಎಷ್ಟೋ ಅವಸ್ಥೆ ಪಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ ಮನೆಗಳಲ್ಲಿ ನೋಡ್ತಾ ಇರ್ತೇವೆ ಅಲ್ವಾ? ಸ್ವಾಮಿದು ಯಾವುದೂ ಇಲ್ಲ, ಶುದ್ಧವಾದ್ದು, ಚೆನ್ನಾಗಿದ್ದಾನೆ ಸ್ವಾಮಿ. ಒಂದೊಂದು ಕೇಶ ಅವನೇ, ಅವನದ್ದೇ ಆದ ಆನಂದ ಭರಿತವಾದ ರೂಪಗಳೇ ಆತನ ಕೇಶಗಳು. ಅದನ್ನ ಚೆನ್ನಾಗಿ ಮುಡಿ ಹಾಕಿದ್ದಾನಂತೆ. ನಂತರ ಆ ಶಿಖ ಕಟ್ಟಿ ಶಿಖ ಸುತ್ತು ಈ ತಲೆ ಸುತ್ತು ಪೇಟೆಯನ್ನು ಸುತ್ತಿದ್ದಾನೆ, ಕೆಂಪು ರುಮಾಲನ್ನು ಸುತ್ತಿದ್ದಾನಂತೆ. ಬಹಳ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬೇಟೆಗಾರನ ವೇಷ. ರಕ್ತ ವಸ್ತ್ರಂ ಸುವೇಶ್ಚ, ಕೆಂಪು ಬಟ್ಟೆಯನ್ನು ಸುತ್ತಿದ್ದಾನೆ. ಇಂಥ ರೂಪ ಬಹಳ ಚೆನ್ನಾಗಿರುತ್ತೆ ಅಂತಾರೆ. ಆ ರೂಪ ನೋಡಬೇಕಾ? ಅಂಥದ್ದೇ ಮೂರ್ತಿ ನೋಡಬೇಕಾ? ನೋಡಿದ್ದೀರಲ್ಲ, ಅದು ಯಾರು ನೋಡಿಲ್ವಾ? ಸೋದೆ ಹೋದರೆ ಸೋದೆಯಿಂದ ಚೂರು ಹಾಕ್ತಾರೆ, ಮಂಜುಗುಣಿಯಿಂದ. ಅಲ್ಲಿ ಇದೇ ರೂಪ, ಇನ್ನ ವಿಶೇಷ ಕಾಲಿಗೆ ಪಾದಕ್ಕೆ ಹಾಕೊಂಡಿದ್ದಾನೆ, ತಲೆಗೆ ಬಟ್ಟೆ ಕಟ್ಟಿದೆ. ಇವ್ರು ಕಟ್ಟೋದಲ್ಲ, ಆತನೇ ಮೂರ್ತಿಗೇನೆ ಕಟ್ಟಿದೆ. ಬಾಣ ಬಿಲ್ಲು ಶ್ರೀನಿವಾಸನೆ, ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ನಡೆಯೋ ಭಂಗಿ, ಆ ರೀತಿಯಾದ ಅದ್ಭುತವಾದ ಮೂರ್ತಿ. ಇರೋದಿಷ್ಟೇ ಮೂರ್ತಿ, ಹೆಚ್ಚಿಲ್ಲ. ನೋಡಿದ್ರೆ ಬಹಳ ಚೆನ್ನಾಗಿರ್ತಾನೆ. ಆತನ ತೇರು ಮಾತ್ರ ಬಹಳ ದೊಡ್ಡದು, ಭೂತಾಕಾರ ತೇರು, ಭೂತರಾಜರ ಸನ್ನಿಧಾನ ವಿಶೇಷ, ಬಹಳ ಚೆನ್ನಾಗಿರುತ್ತಾನೆ. ಅಲ್ಲಿ ಹೋಗಿ ಬರಬೇಕು. ಧನುಸ್ಸನ್ನ ಹೇಳ್ತಾ ಇದ್ದಾರೆ, ಲಂಬಿತೈಹಿ ಪುಷ್ಪಜಾಲೈಶ್ಚ ಸ್ಕಂದಗೈಹಿ ಪರಿಭೂಷಿತ, ಒಳ್ಳೆ ಪುಷ್ಪದ ಹಾರಗಳನ್ನ ಹಾಕೊಂಡಿದ್ದಾನೆ. ಈ ಕಂಠದಿಂದ ಪಾದದವರೆಗೂ ಜೊತಾಡ್ತಾ ಇದೆ ಅಂತೆ, ಒಳ್ಳೆ ಹಾರ ಹಾಕೊಂಡಿದ್ದಾನೆ. ನಂತರ ಸುವರ್ಣ ರತ್ನ ಸಂಬದ್ಧ ಪಾದುಕಾ ಗುಹಿತಂಗ್ರಿಕ, ಸುವರ್ಣ ಮಾಮೂಲು ಬಂಗಾರ ರತ್ನಗಳಿಂದ ಕೂಡಿದ ಬಂಗಾರದ ಪಾದುಕೈಯಲ್ಲಿ ತನ್ನ ಕಾಲು ಬಚ್ಚಿಟ್ಟಿದ್ದಾನೆ ಅಂತ ಚೆನ್ನಾಗಿ ಹಾಕೊಂಡು ಹೊರಟ ಅಂತ. ಆದರೆ ಹಾಗಲ್ಲ, ಸುವರ್ಣ ರತ್ನ ಅಂದ್ರೆ ಸುವರ್ಣಗಳು ಅಂದ್ರೆ ವೇದಗಳು, ವರ್ಣಗಳು ವೇದಗಳು. ಒಳ್ಳೆ ಯಾಕೆ ಸುವರ್ಣ ಅಂತ ಕರಿತೀರ, ಬರವರ್ಣ ಅಂತ ಯಾಕೆ ಕರಿಬಾರದು ಅಂದ್ರೆ ಮಿಕ್ಕ ವರ್ಣಗಳು ಹಾಳಾಗತ್ತೆ, ಅಂದ್ರೆ ಮಿಕ್ಕ ಶಬ್ದಗಳೆಲ್ಲ ಹಾಳಾಗತ್ತೆ. ಅಪೌರುಷಯ ವೇದ ನಿತ್ಯ, ಅದರಿಂದ ಸುವರ್ಣ. ಆ ಸುವರ್ಣದಲ್ಲಿರತಕ್ಕಂತಹ ರತ್ನಗಳು ಅಂದ್ರೆ ಒಳ್ಳೆ ಒಳ್ಳೆ ಅರ್ಥದಿಂದ ಕೂಡಿದ ಅದ್ಭುತವಾದ ಭಗವತ್ ಪ್ರತಿಪಾದಕ ವಾಕ್ಯಗಳು, ಶಬ್ದಗಳು. ಆ ರತ್ನಗಳಿಂದ ಕೂಡಿಕೊಂಡಿರತಕ್ಕಂತಹ ಪಾದುಕ ಅಂದ್ರೆ ವಿಶೇಷವಾದ ಶಾಸ್ತ್ರ, ಅದರಲ್ಲಿ ತನ್ನ ಪಾದ ಬಚ್ಚಿಟ್ಟಿದ್ದಾನಂತೆ. ಅಂದ್ರೆ ಆತನ ಪಾದ ತೋರಲ್ಲ, ಒಳಗೆ ಕೂತಿರುತ್ತೆ ಶಾಸ್ತ್ರದಲ್ಲಿ ಅಂತ. ಮೇಲ್ನೋಟಕ್ಕೆ ಮೇಲೆ ಬರೆಯ ಬಂಗಾರ ರತ್ನ ಇದನ್ನ ಕಾಣಿಸ್ತಾ ಇರುತ್ತೆ, ಒಳಗೆ ಈತನ ಪಾದ ಇರುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ನಂತರ ಧನುರ್ಬಾಣಧರ ಶ್ರೀಮಾನ್ ಸಾಕ್ಷಾನ್ ಮನ್ಮಥ ಮನ್ಮಥ, ಧನುಸ್ಸನ್ನ ಬಾಣವನ್ನ ಧಾರಣೆ ಮಾಡಿದ್ದಾನೆ ಮನ್ಮಥ. ಮನಸ್ಸನ್ನು ಮಥನ ಮಾಡುವಂತಹ ರೂಪ ಮನ್ಮಥನದ್ದು, ಅದಕ್ಕೆ ಮನ್ಮಥ ಅಂತ ಹೇಳಿದ್ದು. ಮನ್ಮಥನಿಗೆ ಮನಸ್ಸನ್ನ ಕೆಡಿಸುವಂತಹ ರೂಪ ದೇವರದ್ದು ಅಂತ. ಅಷ್ಟು ಚೆನ್ನಾಗಿದ್ದಾನೆ ಅಂತ. ದೇವರನ್ನ ಒಂದ್ಸಲ ನೋಡಿದ್ರೆ ಯಾರು ಕಣ್ಣು ತಿರುಗಿಸಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರ್ತಾರೆ. ಉತ್ಸವ ಮೂರ್ತಿಯೇ ಅಷ್ಟು ಚೆನ್ನಾಗಿರ್ತಾನೆ, ಆ ಮೂರ್ತಿ ಹೇಗಿರಬೇಕು? ಉತ್ಸವ ಮೂರ್ತಿಯೇ ಬಹಳ ಚೆನ್ನಾಗಿರ್ತಾರೆ. ಆತನ ಫೋಟೋಗಳೇ ಒಂದೊಂದು ಸಾವಿರ ಹಾಕೊಂಡಿರ್ತೀವಿ ನಾವು. ಇನ್ನ ಮೂಲ ಮೂರ್ತಿ ಅಂತೂ ಅಲ್ಲಿ ಹೋಗಿ ನೋಡಿದ ಮೇಲೆ ಹೊರಗೆ ಬಂದ್ರೆ ಸಾರಥಿ ಬಡಂಗಿರುತ್ತೆ, ಎಷ್ಟು ಸಲ ನೋಡಿದ್ರು ಕೂಡ ಹಾಗೆ ಏನೋ ಅದೃಷ್ಟ ಆಗ್ಬಿಡ್ತಾ ಇರ್ತಾನೆ. ಇನ್ನು ಆತನೇ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೋ, ಬಹಳ ಚೆನ್ನಾಗಿರುತ್ತೆ ಸ್ವಾಮಿ ಅಂತಾರೆ, ಹೇಳ್ತಾ ಇದ್ದಾರೆ. ನಂತರ ಸ್ವಯಂ ರತ್ನ ಸಮಾಕಿರಣೈಹಿ ವರ್ಹೈಹಿ ಭೂಷಿತಂ ವಾಯುವೇಗಂ ಮನೋಜವಂ, ಅದು ಗಾಳಿ ಬಂದದ್ದೇ ಕುದುರೆ ಗಾಳಿ, ಆದರೆ ಹೋಗುವುದು ಮನಸ್ಸಿನ ವೇಗದಿಂದ. ವಾಯುವೇಗ ಮನೋಜವ, ಜವ ಅಂದ್ರೆ ವಿಶೇಷವಾಗಿ ಪರಾಕ್ರಮ. ಎಂಥ ಪರಾಕ್ರಮ ಅಂದ್ರೆ ವಾಯು ಎಲ್ಲದಕ್ಕಿಂತ ಬೇಗ ಹೋಗೋದು ಗಾಳಿ, ಗಾಳಿಕ್ಕಿಂತ ಬೇಗ ಹೋಗೋದು ಮನಸ್ಸು, ಬೇಗ ಹೋಗುತ್ತೆ. ಅದರಿಂದ ಆ ಮನಸ್ಸನ್ನು ಕರ್ಕೊಂಡು ಹೋಗೋದು ಇವರು. ಮನಸ್ಸಿಗಿಂತ ವೇಗ ಯಾರಿಗೆ? ವಾಯುದೇವರಿಗೆ. ಅಂಥ ವಿಶೇಷವಾಗಿ ನೀಲವರ್ಣಂ ಪಾಂಡಪಾದಂ ಹಸ್ತ ಪಂಚ ದಶೋನ್ನತಂ, 15 ಅಡಿ ಎತ್ತರ ಇದೆ ಕುದುರೆ, ಅದನ್ನ ವಿಶೇಷವಾಗಿ ಹತ್ತಿ ಹೋಗ್ತಾ ಇದ್ದಾರೆ. ಆ ಕುದುರೆಯ ಲಕ್ಷಣ ಏನು ಅಂದ್ರೆ ಆರುಕ್ಷ ದೇವಮಣ್ಯಾದಿ ಸರ್ವಲಕ್ಷಣ ಸಂಯುತಂ. ದೇವಮಣಿ ಅಂತ ಅಂದ್ರೆ ಕುದುರೆಯ ಲಕ್ಷಣಗಳು ತುಂಬಾ ಇವೆ, ಅದರಲ್ಲಿ ವಿಶೇಷವಾದ ದೇವಮಣಿ ಅಂತ ಲಕ್ಷಣ. ಆ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಕುದುರೆ, ಆ ಕುದುರೆಯನ್ನ ಏರಿ ಹೋಗ್ತಾ ಇದ್ದಾನೆ ಭಗವಂತ. ಹೌದು, ಕುದುರೆ ಅಂತಹದ್ದು ದೇವತೆಗಳಲ್ಲಿ ಮಣಿ, ದೇವತೆಗಳಲ್ಲಿ ಶ್ರೇಷ್ಠ, ಯಾರು ವಾಯುದೇವರು, ಅದಕ್ಕೆ ದೇವಮಣ್ಯಾದಿ ಸರ್ವಲಕ್ಷಣ ಸಂಯುತಂ. ಎಷ್ಟು ಲಕ್ಷಣ? 32 ಲಕ್ಷಣ. ಅವರು ಮನುಷ್ಯಾಕಾರ ಧಾರಣೆ ಮಾಡಿ ಬಂದ್ರು 32 ಲಕ್ಷಣ, ಕುದುರೆ ಆಗಿರು 32 ಲಕ್ಷಣ, ಇಲ್ಲೇಬೇಕಲ್ಲ ಸರ್ವಲಕ್ಷಣ ಸಂಯುತ. ಇನ್ನ ಅವರ್ಷಗಿರಿ ಶ್ರೇಷ್ಠಾತ್ ಮೃಗಯಾರ್ಥಂ ಜಗಾಮಸಃ, ಬೇಟೆ ಆಡ್ಲಿಕ್ಕೆ ಸ್ವಾಮಿ ಹೊರಟ ಅಂದ್ರು. ಸ್ವಾಮಿ ಹೊರಟುವಾಗ ಅಲ್ಲಿ ನಾನಾ ಆಕಾರದಲ್ಲಿರತಕ್ಕಂಥ ಹೇಳ್ತಾರೆ, ಮೃಗಾನ್ ಬಹುವಿಧಾಕಾರಾನ್ ಸಿಂಹ ಶಾರ್ದೂಲ ಜಂಬುಕಾನ್ ಮಾತಂಗಾನ್ ಶರಭಾನ್ ಘೋರಾನ್, ನಾನಾ ಆನೆಗಳು ಶರಭಗಳು ಅಂದ್ರೆ ಈ ನಾನಾ ಸಿಂಹಗಳು ಮೊದಲಾದವು, ಮಹಿಷಾನ್ವಯಿ ಏಣಾನ್ವಯಿ ಅಂತ ಹೇಳ್ತಾ ಇದ್ದಾರೆ, ಜಿಂಕೆಗಳನ್ನು ಕೊಂದನಂತೆ. ಏಣ ಅಂದ್ರೆ ಜಿಂಕೆ, ಎಲ್ಲ ಜಗಾನ ಎಲ್ಲ ಕೊಂದ ಸ್ವಾಮಿ ಎಂದರು. ಅಲ್ಲದೆ ಮಿಕ್ಕದೆಲ್ಲ ಕೊಂದ್ರೆ ಅಡ್ಡಿ ಇಲ್ಲ, ಜಿಂಕೆಗಳನ್ನ ಯಾಕೆ ಕೊಲ್ಲಬೇಕು? ಪಾಪ ಪ್ರಾಣಿ ತನ್ನ ಪಾಡು ತಾನು ಓಡತ್ತಲ್ಲ, ಮಿಕ್ಕವ್ರು ಬೇಟೆಗಾರರು ಕೊಂದ್ರೆ ಅಡ್ಡಿ ಇಲ್ಲ, ಈತ ಕೊಲ್ಲಬೇಕು ಅಂದ್ರೆ ಆಗಿನ ಕ್ಷತ್ರಿಯರು ಅವರಿಗೆ ಆಹಾರ ಜಿಂಕೆ. ಸ್ವಾಮಿಗೇನ ಆಹಾರ, ಆತ ಯಾಕೆ ಕೊಲ್ಬೇಕದನ್ನ ಅಂದ್ರೆ ಹೇಳ್ತಾ ಇದ್ದಾರೆ, ಮುರುಗಾನ್ ಬಹುವಿಧ ಆಕಾರಾನ್ ಎಂಬುದರಲ್ಲೇ ಸೂಚನೆ ಮಾಡುತ್ತಾರೆ. ಅವರೆಲ್ಲರೂ ಯಾರು ಅಂದ್ರೆ ದೈತ್ಯರೇ ಬಂದಿದ್ರು, ಆಕಾರದಲ್ಲಿ ಅವರನ್ನ ಕೊಂದ ಸ್ವಾಮಿ ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ. ಇದು ಚೂರು ಇಲ್ಲಿ ನಿಲ್ಲಿಸಿದರೆ, ಚೂರು ಒಳಗಿನ ಶ್ರೀನಿವಾಸ ಕಲ್ಯಾಣಕ್ಕೆ ಹೋದರೆ ಅಲ್ಲಿಗೂ ಹೋಗ್ಬೇಕಲ್ಲ. ಹಾಗಾದರೆ ಮೂಲಾಧಾರದಲ್ಲಿರುವಂತಹ ಸ್ವಾಮಿ, ಮೂಲಾಧಾರದಲ್ಲಿರುವಂತಹ ಸ್ವಾಮಿ ಬುದ್ಧಿ ಎಂಬ ಚಿತ್ತ ಎಂಬ ಆಕಳು ಬ್ರಹ್ಮದೇವರು, ಅಭಿಮನ್ಯಮಾನವಾದ ಚಿತ್ತ, ಆತನಲ್ಲೇ ಮೂಲಾಧಾರದಲ್ಲೇ ವಿಶೇಷವಾಗಿರತಕ್ಕಂಥ ಪೂಜೆಯನ್ನ ಮಾಡಿರತಕ್ಕಂಥ ಚಿತ್ತದಿಂದಾಗಿ ಭಗವಂತ ಎದ್ದು ಹೊರಟು ಬಂದ. ಇಲ್ಲಿರುವ ನಾಡಿಗಳಲ್ಲಿರುವ ವರಾಹನ ದರ್ಶನ ಆಯಿತು. ಶ್ರೀನಿವಾಸ ಬೇಟೆಗೆ ಹೊರಟ. ಈಗ ಶ್ರೀನಿವಾಸನ ಸೇವೆಗೆ ಬಕುಲಾದೇವಿ ಬಂದು, ಅಂದ್ರೆ ಬಂ ಅಂದ್ರೆ ದೇವರ ವಿಶೇಷವಾಗಿರತಕ್ಕಂಥ ವಾಗಮೃತ, ಅದನ್ನ ಚೆನ್ನಾಗಿ ನಾಮಾಮೃತವನ್ನ ಬಚ್ಚಿಟ್ಟುಕೊಂಡವಳು ಬಕುಲಾ, ಅದನ್ನು ಲಾಲನೆ ಮಾಡತಕ್ಕಂಥವಳು ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಿನ ಇನ್ನೊಂದು ಭಾಗ ಚಿತ್ತ, ಚೇತನ, ಅಹಂಕಾರ, ಮನಸ್ಸು, ಬುದ್ಧಿ ಅಂತ. ಚೇತನ ಅಂಬುದು ಏನು ಮಾಡುತ್ತೆ, ಸ್ಮರಣೆಗೆ ಕಾರಣ ಆಗುತ್ತೆ. ಅದರಿಂದ ಈ ಚೇತನ ಅಂಬುದು ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಬರುತ್ತೆ, ಭಗವಂತನನ್ನೇ ಉಪಾಸನೆ ಮಾಡ್ತಾ ಬರುತ್ತೆ, ಭಗವಂತನ ಎಚ್ಚರ, ಅದೇ ಬಕುಲಾದೇವಿ. ಬಕುಲಾದೇವಿ ಅಂದ್ರೆ ದೇವರ ಎಚ್ಚರದಿಂದ ದೇವರ ಸೇವಾ ಮಾಡುವಂತಹ ಪ್ರವೃತ್ತಿ. ದೇವರಿಗೆ ನನ್ನಿಂದ ಏನೂ ಬೇಡ, ನಾನು ಮಾಡುವುದು ನನ್ನ ಧರ್ಮ ಅಂತ ಎಚ್ಚರದಿಂದ ಮಾಡುವುದು ಬಕುಲಾದೇವಿಯ ವಿಶೇಷವಾಗಿರತಕ್ಕಂಥ ಅರ್ಥ, ಬಕುಲಾ ಶಬ್ದಕ್ಕರ್ಥ. ಆ ರೀತಿಯಾಗಿರತಕ್ಕಂಥ ಭಗವಂತ ಬಕುಲಾದೇವಿಯಿಂದ ಸೇವಿತನಾದ ಬಿಂಬಮೂರ್ತಿ ಮೂಲಾಧಾರದಿಂದ ಹೊರಟಂಥವ ಬೇಟೆಗೆ ಹೊರಟ. ಯಾವ ಬೇಟೆಗೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲೇ ನಾನಾ ರೀತಿಯಾದ ಮೃಗಗಳು ತುಂಬಿವೆ, ದೈತ್ಯರು. ಆ ದೈತ್ಯರು ಒಳಗಿದ ಜೀವ ಆದರೆ ಅವರ ದೇಹ ಯಾವುದು ಅಂದ್ರೆ ನಾವು ಮಾಡಿದ ಪಾಪಗಳು. ಪಾಪಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ತಿರುಗಾಡತಾ ಊಟ ಮಾಡುತ್ತಾ ಇವೆ. ಚೆನ್ನಾಗಿ ನಾವು ಮಾಡಿದ ಪಾಪಗಳಿಂದಾಗಿ ತಿರುಗಾಡತಾ ನಾವು ಮಾಡಿದ ಪುಣ್ಯಗಳನ್ನೇ ಊಟ ಮಾಡುತ್ತಾ ಇವೆ. ಎಲ್ಲ ನಮ್ಮನ್ನ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ಇಂಥ ಸರಿ, ಭಗವಂತ ಈ ಶರೀರದಲ್ಲಿ ಇರುವಂತಹ ನಾನಾ ರೀತಿಯಾದ ಮೃಗಗಳನ್ನು ಸಂಹಾರ ಮಾಡುತ್ತಾನೆ. ಆ ಸಂಹಾರ ಮಾಡುವಾಗ ಹಸ್ತಿನಂ ದೃಷ್ಟ್ವ ಮದಮತ್ತಂ ವನೇಚರಂ, ಇಲ್ಲಿ ಮದದಿಂದ ಮದಿಸಿದ ಆನೆಯನ್ನ ನೋಡುತ್ತಾ ಇದ್ದಾನೆ. ಯಾವುದ ಆನೆ ಅಂದರೆ ಅಹಂಕಾರದ ಆನೆ, ಮನಸ್ಸಿನ ಅಹಂಕಾರ ಪ್ರಭೇದ. ಆ ಅಹಂಕಾರ ತುಂಬಿದೆ, ಮದಿಸಿದೆ ಅಂತ ಆನೆಯನ್ನ ನೋಡಿದ. ಆ ಆನೆಯನ್ನ ನೋಡಿ ಅದರ ಹಿಂದೆ ಬಿದ್ದ ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಸ್ವಾಮಿ ಅದರ ಹಿಂದೆ ಹೋದಾಗ ಸಜಗಾಮ ವನೇ ದೂರಂ ಭಯಾದ್ಭೀತ ವೃಷಾಕಪೇಹೆ, ದೇವರಿಂದ ಹೆದರಿಕೆ ಉಂಟಾಗಿ ಆ ಮನಸ್ಸಿಗೆ ಅಭಿಮಾನಿ ದೈತ್ಯ, ಅಹಂಕಾರ ಕೊಡತಕ್ಕಂತಹ ದೈತ್ಯ ಹೆದರಿ ಓಡಿ ಹೋದ. ಆಗ ಆನೆಯನ್ನ ದೇವ ಬಿಟ್ಟ. ಅವ ಹೋದ ಕೂಡಲೇ ಆನೆಗೆ ನಮ್ಮಲ್ಲಿರತಕ್ಕಂತಹ ಮನಸ್ಸಿಗೆ ದೇವರ ಶರಣಾಗತಿ ಬಂತು. ಶರಣಾಗತಿ ಬಂದು ನಮಸ್ಕಾರ ಮಾಡಿದಾಗ ದೇವರ ದೃಷ್ಟಿಗೆ ಕನ್ಯೆಯರು ಬಿದ್ರು. ಯಾರು ಅಂದ್ರೆ ಪದ್ಮಾವತಿ ಮೊದಲಾದ ಕನ್ಯೆಯರು ಬಿದ್ರು, ದೇವ ದೃಷ್ಟಿಯಲ್ಲಿ ಬಂದ್ರು. ಸತ್ಯ, ನಮ್ಮಲ್ಲಿ ಅಹಂಕಾರ ಹೋದ ಕೂಡಲೇ ನಮ್ಮಲ್ಲಿರತಕ್ಕಂಥ ಪ್ರಧಾನ ಕನ್ಯಕ ಯಾರು, ಪದ್ಮಾವತಿ. ಪದ್ಮಾವತಿ ಅಂದ್ರೆ ಯಾರು, ದೇವರ ವಿಶೇಷ ಅಪೇಕ್ಷೆಯೇ ಪದ್ಮಾವತಿ. ದೇವರೇ ಬೇಕು ನನಗೆ ಅಂತ ಬರುವ ಅಪೇಕ್ಷೆಯೇ ಪದ್ಮಾವತಿ. ಜೊತೆಗೆ ದೇವರ ಸೇವಾ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗಿರಬೇಕು ದೇವರ ಜೊತೆಗೆ ಅಂತ ಒಳಗೊಳಗೆ ನಾನಾ ಬಯಕೆಗಳಿರುತ್ತೆ. ಅದೇ ಸಖಿಯರು, ಸಖಿಯರು. ಆ ಸಖಿಯರಿಂದ ಕೂಡಿಕೊಂಡ ಪದ್ಮಾವತಿ ದೇವರ ದೃಷ್ಟಿಗೆ ಬೀಳತಾ ಇದ್ದಾಳೆ ಎಲ್ಲಿ, ಈ ವನದಲ್ಲಿ. ನೋಡೋದು ನೋಡಿ, ಆಕಾಶರಾಜನ ಪಟ್ಟಣ ಎಲ್ಲಿರೋದು, ಇಲ್ಲಿ. ಪದ್ಮಾವತಿ ಇರೋದು ಇಲ್ಲಿ, ಬುದ್ಧಿಗೆ ಅಭಿಮಾನಿ ಆಕೆಯು ಇಲ್ಲಿಗೆ ಬಂದು ವಿಶೇಷವಾಗಿ ಓಡಾಡ್ತಾ ಇದ್ದಾಳೆ. ಯಾವುದಕ್ಕಾಗಿ ನೋಡಿ, ಪುಷ್ಪಗಳನ್ನ ತೆಗೆದುಕೊಳ್ಳಿಕ್ಕೆ ಬಂದು. ನಮ್ಮ ಬುದ್ಧಿ ಕೂಡ ಈ ಪುಷ್ಪಗಳನ್ನ ಎಷ್ಟು, ಆರು ಪುಷ್ಪಗಳು, ಮೇಲೊಂದು ಸೇರಿದ್ರೆ ಏಳಾಯ್ತು, ಸಪ್ತ ಕಮಲಗಳು, ಆ ಪುಷ್ಪಗಳನ್ನ ಆಹರಿಸಿಕೊಳ್ಳಿಕ್ಕೆ ಬಂದಾಗ ಬುದ್ಧಿ, ಈ ಪುಷ್ಪಗಳನ್ನ ಅಂದ್ರೆ ಸಪ್ತ ಕಮಲಗಳ ಚಿಂತನೆಗೆ ತೊಡಗಿದಾಗ ಭಗವಂತ, ಈ ಬುದ್ಧಿ ಇಲ್ಲಿಗೆ ಅಲ್ಲಿಗೆ ಈ ಕಮಲಗಳಿಗೆ ಇಳಿದಾಗ ದೇವರ ದರ್ಶನ ಆಗುತ್ತೆ. ದೇವ ಆ ಕಮಲಗಳಿಗೆ ಹುಡುಕಲಿಕ್ಕೆ ಬಂದ ಬುದ್ಧಿಯನ್ನ ನೋಡಿದ. ಕೊನೆಗೆ ಶ್ರೀನಿವಾಸನ ಮದುವೆ ಅಂದ್ರೆ ಎಲ್ಲಿಂದ ಆಯಿತು? ವೆಂಕಟಾದ್ರಿಯಿಂದ, ಹುತ್ತಿನಿಂದ ಆಕಾಶರಾಜನ ಪಟ್ಟಣದವರೆಗೂ ಎಲ್ಲ ವಿಶೇಷವಾದ ಯಾತ್ರೆ. ಕಳೆದ ಬುಡದಿಂದ ಎಲ್ಲಿವರೆಗೂ ಯಾತ್ರೆ, ವಿಶೇಷ ಶ್ರೀನಿವಾಸನ ಯಾತ್ರೆ ಹೊರಡುತ್ತೆ. ಕೊನೆಗೆ ಮಂಗಳ ಆಗಿ ಮದುವೆ ಆದ ಮೇಲೆ ಬೆಟ್ಟ ಏರುತ್ತಾನೆ, ಯಾವುದು ವೈಕುಂಠ, ಸರಿಯಾಗಿ ಬರುತ್ತೆ. ಶ್ರೀನಿವಾಸ ಕಲ್ಯಾಣ ಕೊಡುವಷ್ಟು ಈ ಯೋಗ ಪೀಠಿಕ ಅಂಬುದು ಎಲ್ಲಿ ನಮ್ಗೆ ಕಾಣಲ್ಲ, ಅಷ್ಟು ಸ್ಪಷ್ಟವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ಎಲ್ಲ ಕೂಡ ಮಾತುಗಳು ಅಂದಾದು ಬರುತ್ತೆ. ಸರಿ, ಅವಾಗ ಕೇಳ್ತಾ ಇದ್ದಾರೆ, ಆ ಕನ್ಯಕೆಯರು ಬಂದ್ರು ಅಂತ ಹೇಳ್ತೀರಲ್ಲ, ಆ ಕನ್ಯಕೆಯರು ಯಾರಿಗೆ ಸಂಬಂಧಪಟ್ಟವರು, ಯಾಕೆ ಇಲ್ಲಿಗೆ ಬಂದ್ರು ಈ ವನಕ್ಕೆ ಇಷ್ಟೆಲ್ಲ ಹೇಳಿದ ನೋಡಿ. ವನ ಅದು ನಾಡಿಗಳ ವನ. ನಾಡಿಗಳ ವನದಲ್ಲಿ 72,000 ನಾಡಿ, ಅದರ ಸುತ್ತು ಎಷ್ಟೋ ಲಕ್ಷಾಂತರ ನಾಡಿಗಳು, ದೊಡ್ಡ ವನ. ಒಳಗೆ ಹೋದರೆ ಮತ್ತು ಹೊರಗೆ ಬರಲಿಕ್ಕೆ ಆಗಲ್ಲ ಅಂತ ವನ. ಆ ವನದಲ್ಲಿ ಇರುವ ಕಮಲಗಳು ಆ ಪುಷ್ಪಗಳನ್ನು ತೆಗೆದುಕೊಳ್ಳಿಕ್ಕೆ ಬಂದದ್ದು. ಹಾಗೆ ಈ ಪ್ರಶ್ನೆ ಕೇಳಿದ ಕೂಡಲೇ ಪರಮ ಧಾರ್ಮಿಕರಾಗಿರ್ತಕ್ಕಂಥ ಅವರು ಸಂತೋಷೋದ್ರಿಕ್ತ ಮಾನಸ ಆನಂದದಿಂದ ಹೇಳಿದ್ರಂತೆ. ಆ ತಾಯಿಯ ಮಾತನ್ನು ಹೇಳಬೇಕಾದ್ರೆ, ಯಾಕಪ್ಪ ಅಂದ್ರೆ ನಮಗಾಗಿ ಆದಿಯಿಂದ ಪ್ರಳಯ ಕಾಲದ ಮುಗಿಯೋ ಕಾಲಕ್ಕೆ ನಮಗಾಗಿ ಪ್ರಾರ್ಥನೆ ಮಾಡುವ ತಾಯಿ ಆಕೆ. ಸೃಷ್ಟಿಯಾದ ಮೇಲೆ ನಮ್ಮ ಜೊತೆಗೆ ಇದ್ದು ನಮ್ಮನ್ನ ಸಾಕುವ ತಾಯಿ ಆಕೆಯೇ. ಪ್ರತಿದಿನವೂ ತುತ್ತು ತುತ್ತು ಮಾಡಿ ಅನ್ನ ಉಣಿಸುವ ತಾಯಿ ಆಕೆಯೇ. ದೇವರಿಗೆ ನಮಗಾಗಿ ಪ್ರಾರ್ಥನೆ ಮಾಡುವ ಏಕೈಕ ಚೇತನ ಆಕೆಯೇ. ನಮಗಾಗಿ ಪ್ರಾರ್ಥನೆ ಮಾಡುವ ಏಕೈಕ ಚೇತನ ಅಂದ್ರೆ ವಾಯುದೇವರು, ಅವರನ್ನೂ ನಮಗೆ ಕೊಟ್ಟ ಚೇತನ ಆಕೆ. ಅದರಿಂದ ಆಕೆ ಕುರಿತು ಹೇಳಲಿಕ್ಕೆ ಆನಂದ ಆಯ್ತಂತೆ ಅವರಿಗೆ. ಯಾಕಂದ್ರೆ ನಾವು ಹೊರಡ್ತೀವಲ್ಲ, ಏನ್ರಿ ಸ್ವಲ್ಪ ನಿಮ್ಮ ಯಾರಾದ್ರೂ ಇದ್ದಾರಾ ಒಳ್ಳೆಯವರು ನಿಮ್ಮಲ್ಲಿ, ಹೇ ನಮ್ಮ ತಂದೆಯವರು ತುಂಬಾ ಜನ ಹೇಳಿ ಸ್ವಲ್ಪ, ಹೋ ಹುರುಬ್ ಬಂದ್ಬಿಡುತ್ತೆ ಅಪ್ಪ ಅಮ್ಮನ ಕುರಿತು ಹೇಳಬೇಕಾದ್ರೆ ಹೋ ಫಾಸ್ಟಾಗಿ ಹೇಳ್ತಾ ಇರ್ತೀವಿ ನಾವು. ಮತ್ತೆ ಅವರು ಅಷ್ಟು ಜಗತ್ತಿಗೆ ತಾಯಿ, ಎಲ್ಲರಿಗೂ ಜ್ಞಾನ ಪ್ರದಾತೆ. ಅದರಿಂದ ಆಕೆ ಕುರಿತು ಹೇಳ್ತಾ ಇದ್ದಾರೆ. ಅಪ್ಪ ಕೇಳಿ, ಹಿಂದೆ ದ್ವಾಪರದ ಅಂತರದಲ್ಲಿ ಪಾಂಡವರೆಲ್ಲರೂ ಸ್ವರ್ಗಕ್ಕೆ ಹೋದ ಮೇಲೆ ವಿಕ್ರಮಾರ್ಕಾದಿಗಳೆಲ್ಲ ತುಂಬಾ ಜನ ಬಂದ್ರಯ್ಯ, 1,000 ವರ್ಷಗಳು ಕಳೆದ ಮೇಲೆ ಹೇಳ್ತಾ ಇದ್ದಾರೆ, ಚಂದ್ರವಂಶದಲ್ಲಿ ಸುವೀರ ಎಂಬ ರಾಜ ಬಂದ, ಆತನಿಗೆ ಆಕಾಶರಾಜ ತೋಂಡವಾನ ಅಂತ ಇಬ್ಬರು ಮಕ್ಕಳಾದರು. ಆಕಾಶರಾಜ ದೊಡ್ಡವ, ಹೇಳುತ್ತಾರೆ ಜ್ಯೇಷ್ಠ ವಿಯನ್ ನೃಪ ಸಾಧು, ಕನಿಷ್ಠ ತೋಂಡಮಾನ ನೃಪ, ತೋಂಡಮಾನ ಚಿಕ್ಕವ ಅಂತ ಹೇಳ್ತಾ ಇದ್ದಾರೆ. ತೋಂಡ ದೇಶಾಧಿಪನಾಗಿ ವಿಶೇಷವಾಗಿ ಭೂಮಿಯನ್ನ ಪಾಲನೆ ಮಾಡಿದ, ಅವರು ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ರು. ಆದರೆ ಮಕ್ಕಳಾಗಿಲ್ಲ ಅಂತ ಒಂದೇ ದುಃಖಪಟ್ಟ ಈ ರಾಜ, ಆಕಾಶ ರಾಜ. ಕಾಶ್ರದೀಪ್ತವು ಅಂತ ಧಾತು, ಆಕಾಶ ಅಂದ್ರೆ ಒಳ್ಳೆ ಪ್ರಕಾಶವಂತನಾದ ರಾಜ, ಜ್ಞಾನ ಇರುವ ರಾಜ ಅಂತ. ಯಾರು ಜೀವ, ಮೋಕ್ಷ ಯೋಗ್ಯನಾದ ಜೀವ, ಜ್ಞಾನ ಆನಂದಮಯ ದೇಹ, ಒಳ್ಳೆ ಪ್ರಕಾಶವಂತನಾದ ದೇಹ, ಅದಕ್ಕೆ ಆಕಾಶ ರಾಜ ಅಂದ್ರೆ ಜೀವ. ಜೀವನಿಗೆ ದುಃಖ ಆಗುತ್ತೆ ಯಾವಾಗ ಮಕ್ಕಳಾಗದಿದ್ರೆ. ಯಾವ ಮಕ್ಕಳಾಗದಿದ್ರೆ ಅಂದ್ರೆ ಹೇಳ್ತಾ ಇದ್ದಾರೆ, ನನಗೆ ದೇವರನ್ನ ಪರಿಚಯ ಮಾಡಿಕೊಡುವ ಜ್ಞಾನವೆಂಬ ಮಕ್ಕಳಿಲ್ಲ. ಆಚಾರ ಹೇಳ್ತಾರೆ, ಈ ಮಕ್ಕಳನ್ನ ಕಟ್ಕೊಂಡು ಏನ್ ಮಾಡ್ತೀರಾ, ಈ ಮಕ್ಕಳಿಂದ ಉದ್ಧಾರ ಅಲ್ಲ, ಜ್ಞಾನಾಖ್ಯ ಪುತ್ರೇಣ ಅಂದ್ರು, ಜ್ಞಾನವೆಂಬ ಪುತ್ರ ಬರಬೇಕು, ಆ ಪುತ್ರನಿಂದ ನಾವು ಉದ್ಧಾರ ಅಂತ ಹೇಳ್ತಾರೆ. ಅದರಿಂದ ಜ್ಞಾನವೆಂಬ ಪುತ್ರ ಉತ್ಪತ್ತಿ ಆಗಿಲ್ಲ ಅಂತ ಜೀವನ ಮನಸ್ಸು ಕೊರಗಲಿಕ್ಕೆ ಶುರು ಮಾಡುತ್ತಂತೆ. ಯಾವಾಗ, ತುಂಬಾ ಕಾಲಕ್ಕೆ, ಈಗಲೂ ಚೂರ್ ಚೂರ್ ಬರ್ತಾ ಇರತ್ತೆ, ಅವಾಗವಾಗ ಬಂದ್ರು ಬಂದಿತ್ತು, ಬಿಟ್ಟು ಹೋದ್ರು ಹೋದಿತ್ತು. ಕ್ಯಾಜುವಲ್ ಆಗಿ ತಗೊಳ್ತೀವಿ, ಇರ್ಲಿ ಬಿಡಪ್ಪ, ಅದ್ರಲ್ಲಿ ನಮ್ಗೆ ಸ್ವಲ್ಪ ಒಗ್ಗರಣೆ ಕೊಡೋದು ಜಾಸ್ತಿ. ನಮಗೆ ಜ್ಞಾನ ಯಾವಾಗಾದ್ರೂ ಚೂರು ದುಃಖ ಬಂದ್ರೆ ಪಕ್ಕದಲ್ಲೇ ನಮ್ಮಂತವ್ರು ಇರ್ತಾರೆ, ಅಯ್ಯೋ ಈಗಿಂದ ಯಾಕೆ ನಿಮಗೆ ಜ್ಞಾನ ಇವೆಲ್ಲ, ಅದು ಯಾವಾಗೋ ಬರೋದು, ಇವಾಗಿಂದ ಯಾಕೆ ಅವೆಲ್ಲ ಇಲ್ಲ, ಅದೆಷ್ಟೋ ಸಾವಿರ ಜನ್ಮಗಳಿಗಾದ್ಮೇಲೆ ಬರುತ್ತೆ ನಿಮ್ಗೆ, ಈಗಿಂದ ಯಾಕೆ ಗೊತ್ತಾಡ್ತೀರಾ? ಹೌದಾ, ಓಕೆ, ಇವಾಗ ಏನ್ ಮಾಡಬೇಕು, ಊಟ ಮಾಡಿ ಮಲಗೋಣ ಅಂತಷ್ಟೇ ಅಲ್ಲ. ಹಾಗೆ ಪ್ರತಿ ಜನ್ಮದಲ್ಲಿ ಮಲಗ್ತಾ ಇದ್ರೆ ಯಾವ ಜನ್ಮದಲ್ಲಿ ಬರುತ್ತೆ ನಮಗೆ? ಯಾವ ಜನ್ಮದಲ್ಲೂ ಬರಲ್ಲ. ಹಾಗಾದ್ರೆ ಯಾವ ಜನ್ಮದಲ್ಲೂ, ಅದು ನೋಡಿ, ಸಾವಿರಾರು ಜನ್ಮ ಆದ ಮೇಲೆ ಸಾಧನೆ ಅಂದ್ರೆ ಇದು ಎಷ್ಟನೇ ಜನ್ಮ ಅಂತ ಕನ್ಫರ್ಮೇಶನ್ ಇದೆಯೇನು? ಇದು ಮೊದಲನೇ ಜನ್ಮ ಅಂತ ಕನ್ಫರ್ಮೇಶನ್ ಇದೆಯೇನು? ಇಲ್ಲಲ್ಲ. ಆ ಸಾವಿರಾರು ಜನ್ಮದಲ್ಲಿ ಕೊನೆ ಜನ್ಮ ಆಗಿದ್ರೆ ಪ್ರಯತ್ನ ಆದ್ರೂ ಮಾಡಬೇಕಲ್ಲ. ಅದ ಕಾರಣ ಹೇಳ್ತಾ ಇದ್ದಾರೆ ಇಲ್ಲಿ, ನಾ ಜೀವನಿಗೆ ಒಳ್ಳೆ ಜ್ಞಾನ ಬೇಕು ಎಂಬ ದುಃಖ ಶುರುವಾಗುತ್ತಂತೆ. ಎಷ್ಟು ದುಃಖ ಶುರುವಾಗುತ್ತಂದ್ರೆ ಮೂರು ಪುಟದಷ್ಟು ದುಃಖ ಶುರುವಾಯಿತು. ಮಕ್ಕಳಿಲ್ಲ, ಮಕ್ಕಳಿಲ್ಲ, ಮಕ್ಕಳಿಲ್ಲ ಅಂತ ಹೇಳಿ ತುಂಬಾ ದುಃಖ ಶುರುವಾಯಿತು. ಅವಾಗೆ ಬೃಹಸ್ಪತಿ ಆಚಾರ್ಯರು ಬರ್ತಾ ಇದ್ದಾರೆ. ಬಂದು, ರಾಜ ಯಾಕೆ ಅಳತಾ ಇದ್ದೀಯಾ? ಅವಾಗ ಹೇಳಿದ್ರು, ನನಗೆ ಮಗನಿಲ್ಲ, ದೇವರನ್ನ ತೋರುವ ಮಗನಿಲ್ಲ, ನನಗೆ ಸದ್ಗತಿ ಕೊಡುವ ಮಗನಿಲ್ಲ. ಸದ್ಗತಿ ಕೊಡುವ ಮಗ ಅಂದ್ರೆ ಜ್ಞಾನ, ಜ್ಞಾನವಿಲ್ಲ, ನಾನು ಒದ್ದಾಡತಾ ಇದ್ದೇನೆ ಅಂದ್ರೆ ಗುರುಗಳು ಬಂದ್ರು. ಗುರುಗಳು ಏನ್ ಕೊಡ್ತಾರೆ? ಮಗನನ್ನು, ಜ್ಞಾನವನ್ನ ಕೊಡಲಿಕ್ಕೆ ಬಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರ ತೇನ ಭವಿಷ್ಯತಿ. ಯಜ್ಞ ಮಾಡು, ನಿನಗೆ ಮಗನಾಗ್ತಾನೆ. ಹೌದು, ಒಳ್ಳೆ ಯಜ್ಞ ಮಾಡಿದರೆ ಮಕ್ಕಳಾಗ್ತಾರೆ. ಪುತ್ರ ಕಾಮೋ ಯಜೇತ. ಹೌದಾ, ಮಾತ್ರ ಅರ್ಥ ಏನು? ಯಾವುದೋ ಯಜ್ಞ ಮಾಡಿದ್ರೆ ಯಾರೋ ಮಕ್ಕಳು ಬರ್ತಾರೆ ಅಂತಲ್ಲ. ವಿಶೇಷವಾದ ಜ್ಞಾನ ಯಜ್ಞ ಮಾಡು, ಭಗವಂತನ ತತ್ವಜ್ಞಾನ ಹೊರಡುತ್ತೆ. ಸರಿ, ಯಜ್ಞ ಮಾಡು ಅಂತ ಹೇಳಿದಾಗ, ಯಜ್ಞ ಮಾಡಲಿಕ್ಕೆ ಹೊರಟಂತಹ ಜೀವ ಗುರುಗಳ ವಾಕ್ಯದಿಂದ ಯಜ್ಞ ಮಾಡಲಿಕ್ಕೆ ಹೊರಟರೆ ಮೊದಲೇನು ಮಾಡಿದ ಅಂದರೆ, ಯಜ್ಞಾಯ ಅಶೋಧಯ ಧರಾಂ, ಭೂಮಿಯನ್ನೇ ಶೋಧನೆ ಮಾಡಲಿಕ್ಕೆ ಶುರು ಮಾಡಿದ. ಯಾಕೆ ಭೂಮಿಯನ್ನ ಶೋಧನೆ ಮಾಡಬೇಕು ಅಂದರೆ, ಭೂಮಿಯನ್ನು ಶೋಧನೆ ಮಾಡದೆ ಏನು ಮಾಡಬಾರದಂತೆ. ದೇವರ ಪೂಜಾ ಮಾಡಬೇಕಾದರೂ ಕೂಡ ಗೋಮಯದಿಂದ ಚೆನ್ನಾಗಿ ಸಾರಿಸಬೇಕು, ಗೋಮಯದಿಂದ ಸಾರಿಸಬೇಕು. ಇಲ್ಲ, ಬರೇ ನೆಲದ ಮೇಲೆ ದೇವರನ್ನಿಟ್ಟು ಪೂಜಾ ಮಾಡಿದರೆ ದೈತ್ಯರು ಹೊತ್ತುಕೊಂಡು ಹೋಗ್ತಾರೆ. ಯಾಕಪ್ಪ ಅದು ಅಂದರೆ, ಮಾಂಸದಿಂದ ಕೂಡಿದ, ಮೇಧಸ್ಸಿನಿಂದ ಕೂಡಿದ ಜಾಗದಲ್ಲಿ ಇಡಬಾರದು ದೇವರನ್ನ. ಯಾರದ್ದು ಅಂದ್ರೆ, ಮಧುನಾಮಕ ದೈತ್ಯನನ್ನ ಹಯಗ್ರೀವನಾಮಕ ಭಗವಂತ ಸಂಹಾರ ಮಾಡಿದಾಗ ಅವನ ಶರೀರದ ಮೇಧಸ್ಸೆಲ್ಲ ಈ ಭೂಮಿಯಲ್ಲಿ ಸೇರಿಸಿ ಮುದ್ದೆ ಮಾಡಿದ. ಅದಕ್ಕೆ ಮೇಧೋಭಿಹಿ ನಿರ್ಮಿತತ್ವಾಶ್ಚ ಮೇದಿನಿ ಇತಿ ವಿದರ್ಭುಧಾಹ ಅಂತ ಇದನ್ನು ಮೇದಿನಿ ಅಂತ ಕರೀತಾರೆ. ಯಾಕೆ ಅಂದ್ರೆ, ಆ ಮೇಧಸ್ಸಿನಿಂದ ತಯಾರಾದದ್ದು. ಆ ಮೇಧಸ್ಸಿದರ ತುಂಬಾ ಇದೆ, ಆದ್ದರಿಂದ ಈ ಭೂಮಿಯ ಮೇಲೆ ಏನಿಟ್ಟರು ಕೂಡ ಗೋಮಯದಿಂದ ಬಡದರೇನೆ ಆ ದೋಷ ಹೋಗುತ್ತೆ, ಇಲ್ಲದರಿಲ್ಲ. ಅಡಿಗೆ ಮಾಡಿದ್ರು ಏನು ಮಾಡಿದ್ರು ಮೊದಲು ಗೋಮಯದಿಂದಲೇ ಶುದ್ಧ ಮಾಡಬೇಕು ಅಂತ ಹೇಳುತ್ತಾರೆ. ಸರಿ, ಇನ್ನು ಯಜ್ಞಕ್ಕೆ ಎಷ್ಟು ಶೋಧನೆ ಅಂದರೆ, ಗೋಮಯದಿಂದ ಬಳದರೆ ಸಾಲದು. ಇನ್ನೇನು ಮಾಡಬೇಕು ಅಂದ್ರೆ, ಭೂಮಿಯನ್ನೇ ಉಳಬೇಕಂತ, ಚೆನ್ನಾಗಿ ಉಳಬೇಕಂತ. ಎಷ್ಟು ಉಳಬೇಕು ಅಂದ್ರೆ, ತುಂಬಾ ಆಳವಾಗಿ ಉಳಬೇಕು. ಅಲ್ಲ, ಎಷ್ಟು ಡೆಪ್ತ್ ಅಂತಿದೆಯಾ ಅಂತ ಹೇಳ್ತಾರೆ, 6-8 feet ಒಳಗೆ ಚೆನ್ನಾಗಿ ತೊಡಬೇಕಂತೆ. ಹೌದು, ಯಜ್ಞ ಕುಂಡ ಅಂದ್ರೆ ನಮ್ಮ ಹೋಮಕುಂಡವೇ 4 feet ಆಳ ಇರಬೇಕು. ಯಜ್ಞ ಕುಂಡ ಅಂದ್ರೆ ಹೇಗಿರಬೇಕು? ಒಂದ್ಸಲ ಇಲ್ಲಿಗೆ ಬಂದಿದ್ರು, ಒಂದು ಯಾವುದು ದುರ್ಗಾ ಯಾಗ ಅಂತ ಮಾಡಿದ್ರು, ದುರ್ಗಾ ಹೋಮ ಯಾಗ, ದೊಡ್ಡ ಯಾಗ ಆಗಿತ್ತದು ತಿಲಕನಗರ ಅಂತ ಇಲ್ಲೇ. ಅಲ್ಲಿ ಅವರು ಗಣಪತಿ ಭಟ್ಟರು ಅಂತಿದ್ದಾರೆ, ಉಡುಪಿಯವರೇ. ಅವ್ರು ನಮ್ಮ ಸ್ವಾಮಿಗಳು ಕಳೆದಿದ್ರು, ದುರ್ಗಾ ಚಂಡಿ ಯಾಗ, ಚಂಡಿ ಹೋಮ, ಚಂಡಿ ಯಾಗ ಅಂತ ಮಾಡಿದ್ರು. ನೋಡಿದ್ರೆ ಈ ಇಡೀ ಈ ಮನೆ ಎಷ್ಟಿರುತ್ತೋ, ಎಷ್ಟಿದೆ 40-60 feet, ಇನ್ನ ಕಮ್ಮಿ ಇದು 100x100, 100x100 ಬರೀ ಯಜ್ಞಕುಂಡ. ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುತ್ತಾ? 100x100x100 ಡೆಪ್ತ್. ಋತ್ವಿಜರು ಕೂತವರೇ ಒಂದು 80-90 ಜನ ಹೋಮ ಕೂತವರೆಲ್ಲರೂ ಸುತ್ತು ಸೇರಿ, ಪೂರ್ಣಾಹುತಿ 5 ಬುಟ್ಟಿ ತೆಂಗಿನಕಾಯಿ. ಒಳಗೆ ನೋಡುತ್ತೇವೆ ಇಷ್ಟಿಷ್ಟು ತುಂಡು ಕಟ್ಟಿಗೆ ಸಾಕಾಗುತ್ತೆ ಅದಕ್ಕೆ. ದೊಡ್ಡ ದೊಡ್ಡ ಮರಗಳೇ ಕಡ್ಕೊಂಡಿದ್ದಾರೆ, ಇಷ್ಟಿಷ್ಟು ದಪ್ಪದ ಮರ ತುಂಡುಗಳೇ ಹಾಕಿದ್ದಾರೆ ಒಳಗೆ. ಉರಿತಾ ಇದೆ, ಉರಿತಾ ಇದ್ರೆ ಯಾರಾದ್ರೂ ಜಾರಿ ಬಿದ್ದರೆ ಗೋವಿಂದ. ಮತ್ತೆ ಸಿಗೋದೇ ಇಲ್ಲ, ಯಾರು ಸಿಗೋದಿಲ್ಲ ಅಂತ ಉರಿತಾ ಇದೆ ಅದು ಆ ಒಳಗಿದೆ ಅಂತ. ಏನು ಇವರು ಮಾಡಿದ ಒಂದು ಚಿಕ್ಕದ್ದೇ ಇಷ್ಟಿದ್ರೆ ಯಜ್ಞ ಅವರು ಮಾಡೋದು, ದೊಡ್ಡ ದೊಡ್ಡವರು ಮಾಡುವ ಯಜ್ಞ ಅಂದ್ರೆ ಹೆಂಗಿರಬೇಕು, ಎಂಥದ್ದಿರಬೇಕು, ಸಾವಿರಾರು ಜನ ಮೃತ್ಯುಜರು ಕೂತು ಮಾಡತಕ್ಕಂತಹ ಯಜ್ಞ. ಅದಕ್ಕಾಗಿ ಶೋಧನೆ ಮಾಡಿಸ್ತಾ ಇದ್ದಾರೆ. ಯಾಕೆ ಶೋಧನೆ ಮಾಡಬೇಕು ಅಂದರೆ ಒಳಗೆ ಅಶುದ್ಧವಾದ ಪದಾರ್ಥಗಳಿರಬಾರದು, ಅದಕ್ಕಾಗಿ ಶೋಧನೆ. ಅಶುದ್ಧ ಪದಾರ್ಥ ಏನಿರಬಹುದು ಅಂದರೆ ಪ್ರಧಾನ ಅಶುದ್ಧ ಪದಾರ್ಥ ಅಸ್ಥಿ, ಅಸ್ಥಿ ಪಂಜರ ಇರಬಾರದು. ಇದು ಕಥೆ ಬರುತ್ತೆ. ಸತ್ಯ ಧ್ಯಾನರು ಅವರ ಗುರುಗಳು ಸತ್ಯಜ್ಞಾನರು ಅಂತ. ಸತ್ಯಜ್ಞಾನರ ವೃಂದಾವನ ಎಲ್ಲಿದೆ ಗೊತ್ತು? ರಾಜಮಹೇಂದ್ರ. ರಾಜಮಹೇಂದ್ರ ಎಲ್ಲಿದೆ? ಮಹಾನುಭಾವರು, ದೊಡ್ಡವರು. ಅವರು ಒಬ್ಬರ ಮನೆಗೆ ಬಂದಿದ್ರು ಅಂದ್ರೆ ದೇವರ ಪೂಜೆ ಆಗಬೇಕು, ಪೀಠ ಹಾಕಿದ್ದಾರೆ ಸ್ವಾಮಿಗಳು, ದೇವರ ಪೆಟ್ಟಿಗೆ ತಗೊಂಡು ಮನೆಗೆ ಬರಬೇಕು. ಹೊಸ್ತಲಿಂದ ಕಾಲು ಈಚೆ ಒಳಗಿಡತಾ ಹಿಂದಕ್ಕೆ ತೆಕ್ಕೊಂಡು ಯಜಮಾನ ನೋಡಿ, ಇಲ್ಲಿ ಇವತ್ತು ಪೂಜೆ ಆಗಲ್ಲ, ನಾ ಹೊಟ್ಟು ಹೋಗ್ತಾ ಇದ್ದೆ ಮಠಕ್ಕೆ ಅಂತ ಹೊರಟದ್ರು. ಆತನಿಗೆ ಎದೆ ಹೊಡೆದೋಯ್ತು. ದೊಡ್ಡವರು ಸ್ವಾಮಿಗಳು ಬಂದಿದ್ದಾರೆ, ಇತ ಹೊರಟು ಹೋಗ್ತಾ ಇದ್ದಾರೆ, ಯಾಕೆ ಸ್ವಾಮಿ ಅಂದ್ರೆ ಪೂಜಾ ಮಾಡ್ಲಿಕ್ಕಿಲ್ಲೋ, ಮೈಲಿಗಿದೆ ಮನೆ ತುಂಬಾ. ಯಾಕೆ ಸ್ವಾಮಿ, ಏನಾಯ್ತು? ಅಸ್ಥಿ ಪಂಜರ ಇದೆಯೋ ಅಲ್ಲಿ ಪೀಠ ಹಾಕಿದ ಕಡೆ, ತಗೊಂಬಂದಿ, ಪೀಠ ಅಲ್ಲ ತೊಳೆದು ತಗೊಂಬಂದಿ ಅಂತ. ಆತ ಇಲ್ಲ ಸ್ವಾಮಿ, ನೂರಾರು ವರ್ಷ ಆಯ್ತು ನಮ್ಮ ಹಿರಿಯರೆಲ್ಲ ಇಲ್ಲಿ ಬದುಕಿದ್ದಾರೆ, ಅಸ್ಥಿ ಪಂಜರ ಇಲ್ಲಿದೆ, ತೆಗೆದು ನೋಡು ನನ್ನ ಮಾತು ಮೇಲೆ ನಂಬಿಕೆ ಇದ್ರೆ. ತೆಗೆಸಿದ. ನಮ್ ಬಳಗ ಆಗ್ಬೇಕು ಅವರು, ಅವ್ರ ಹಿರಿಯರು ತೆಗೆಸಿದ್ರು. ತೆಗೆಸಿದ್ರೆ ಮೂರಡಿ ಆಯ್ತು, ನಾಲ್ಕಡಿ ಆಯ್ತು, ಐದಡಿ ಆಯ್ತು, ಏನು ಬರಲಿಲ್ಲ. ಅಯ್ಯೋ ಸುಮ್ಮನೆ ಸ್ವಾಮಿಗಳು ಏನೋ ಹೇಳಿರ್ತಾರೆ ಬಿಡ್ರಿ ಅಂದ್ರೆ, ಇಲ್ಲ ಸ್ವಾಮಿಗಳು ಹೇಳಿದ್ದಾರೆ ಅಂದ್ರೆ ಏನೋ ಇರಬೇಕು ಅಂತ ಇನ್ನ ಒಳಕ್ ಹೋದ್ರು. ಹೋದ್ರೆ ಚೆನ್ನಾಗಿ ದೊಡ್ಡ ಅಸ್ಥಿ ಪಂಜರ ಹರಿಕ್ಷ, ಮನೆ ಒಳಗೆ ಅಸ್ಥಿ ಪಂಜರ ಕೂತಿದೆ. ಅದು ಮೇಲಿನಿಂದಲೇ ನೋಡಿ, ಇಲ್ಲಿ ರಾಮದೇವ್ರ ಪೂಜೆ ಆಗಲ್ಲ, ನಾ ಹೊರಟೋಗ್ತೀವಿ ಅಂತ ಹೊರಟೋದು. ಅವರೆಂಥ ತಾಕತ್ತಿತ್ತು, ದೊಡ್ಡವರು ಇರಬೇಕು, ಮಹಾನುಭಾವರು. ಈಗಲೂ ಮಾತಾಡೋ ಗುರುಗಳು, ರಾಜಮಹೇಂದ್ರ ಹೋಗ್ಬೇಕು, ಅಷ್ಟು ಚೆನ್ನಾಗಿ ಒಳ್ಳೆ ಸನ್ನಿಧಾನ ಮಹಾನುಭಾವರದ್ದು. ಆ ರೀತಿಯಲ್ಲಿ ಅಂಥದ್ದೆಲ್ಲ ತೆಗೆಯಲಿಕ್ಕಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಹೇಳ್ತಾರೆ, ಸ್ವರ್ಣ ಲಾಂಗಲ ಸಂಘೈಶ್ಚ, ಬಂಗಾರದ ನೇಗಿಲುಗಳಿಂದೆಲ್ಲ ಭೂಮಿಯನ್ನ ಚೆನ್ನಾಗಿ ಹೇಳ್ತಾರೆ. ದ್ವಿಜ ಮಂತ್ರ ಗಣೈಸ್ತಥಾ, ಬ್ರಾಹ್ಮಣರು ಮಂತ್ರ ಹೇಳ್ತಾ ಇದ್ರು, ಮಂತ್ರ ಹೇಳ್ತಾ ಇದ್ರೆ ಇವರು ಬಂಗಾರದ ನೇಗಲಿಗಳಿಂದ ಚೆನ್ನಾಗಿ ಶೋಧನೆ ಮಾಡಿದ್ರು. ಒಂದು ಹೇಳ್ತಾರೆ, ಆ ತೋಡುವಾಗ ಧರಾಪೃಷ್ಠೆ ಭೂಮಿ ಒಳಗೆ ನೋಡಿದರೆ, ತತ್ರ ಪದ್ಮಂ ದದರ್ಶ ಸಹ ಸಹಸ್ರ ಪತ್ರಂ ರಾಜೇಂದ್ರ ಕಿಮೇತದಿ ವಿಸ್ಮಿತ. ನೋಡ್ತಾನೆ ಭೂಮಿ ಒಳಗೆ ಸಾವಿರ ದಳದ ಕಮಲ ಕೂತಿದೆ. ಅಪ್ಪ ಅಂತ ಆಶ್ಚರ್ಯ ಆಯ್ತಂತೆ ಆತನಿಗೆ. ಇದೇನಿದು ಭೂಮಿ ಒಳಗೆ ಕಮಲ ಹೇಗಿರ್ಲಿಕ್ಕೆ ಸಾಧ್ಯ? ನೀರಿನೊಳಗೆ ಕಮಲ ಇರುತ್ತೆ, ಭೂಮಿ ಒಳಗೆ ಅದು ಬಾಡದೆ ಚೆನ್ನಾಗಿದೆ, ಇದು ಹೇಗೆ ಸಾಧ್ಯ? ನೋಡ್ತಾ ಇದ್ದಾರೆ, ಅಲ್ಲಿ ಕನ್ಯಾಂಶ ಪತ್ರೇಶು ರಮಕೃತಿ ಶುಭಾಂ, ರಮಾದೇವಿಯಂತೆ ಇರುವಂತಹ ಚಿಕ್ಕ ಮಗು ಕೂಡ ಅಲ್ಲಿದೆ ಭೂಮಿಯೊಳಗೆ. ಕೇಳ್ತಾ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸುಮ್ಮನೆ ಏನು, ಈಗಿನ ಕಾಲ ಹುಡುಗರಿಗೆ ಅದೇ ಕ್ವಶನ್ ಮಾರ್ಕ್ ಅದು. ದೊಡ್ಡವರು ಅದೇ ಕೇಳ, ಪುರಾಣಕ್ಕೆ ಒಂದು ಕೊಡಪ್ಪ ಅಂತ ಹೇಳಿದ್ರೆ, ಏಕ್ ಕೇಳ್ತೀರಾ ಪುರಾಣ? ಅವ್ರು ಹೇಳಿದ್ದೊಂದೇ, ನೀವು ಮಾಡಿದ್ದೊಂದೇ, ಏನದು? ಅಲ್ರಿ, ಮಣ್ಣೊಳಗೆ ಕಮಲ ಇರ್ಲಿಕ್ಕೆ ಸಾಧ್ಯನಾ? ನಾಟ್ ಪಾಸಿಬಲ್. ಆ ಕಮಲ ಮಣ್ಣೊಳಗಿದ್ದು ಅದು ಚೆನ್ನಾಗಿರ್ಲಿಕ್ಕೆ ಸಾಧ್ಯನಾ? ಆಗಲ್ಲ. ಮನೆ ಡಬ್ಬಿಯಲ್ಲಿ ಹಾಕಿಟ್ರೇನೆ ಮುದುರೋಗುತ್ತೆ, ಅಂದ್ರೆ ಮಣ್ಣಲ್ಲಿ ಇಟ್ಟರೆ ಇರುತ್ತಾ? ಇರಲ್ಲ. ಆ ಕಮಲದೊಳಗೆ ಕೂಸಿತ್ತಂತೆ, ಅದನ್ನ ತರ್ಕೊಂಡು ಬಂದ. ಇಲ್ಲ ಏನ್ರಿ, ಪುರಾಣ ಅಂದ್ರೆ ಕಾಕಮ್ಮ ಗುಗ್ಗಮ್ಮ ಕಥೆ ಅಂತ ಹೇಳ್ತಿರಲ್ಲ, ಕರೆಕ್ಟೇ ಅದು. ನಾವು ಹೇಗೆ ಕೇಳೋದು? ನಿಮ್ ಟೈಮ್ ಪಾಸ್ ಆಗಲ್ಲ, ಹೋಗಿ ಕೇಳ್ರಿ. ನಾವ್ ಯಾಕೆ ಕೇಳಬೇಕು ಅಂತ ಇವರು ಅಂದ್ರೆ, ಇವಾಗಿನ ಹುಡುಗರು ಕೇಳುವ ಪ್ರಶ್ನೆಗಳಿಗೆ ಹೇಗೆ ಸಾಧ್ಯ ಉತ್ತರ ಕೊಡ್ಲಿಕ್ಕೆ? ನೀವೇನೋ ಪುರಾಣ ಕೇಳ್ತೀರಿ, ಕೇಳ್ಬಿಡ್ರಿ ಅಂದ್ರೆ. ಅಂದ್ರೆ ಒಳಗಿನ ಅರ್ಥ ಬೇರೆ ನೋಡೋಣ ಸರಿ. ಅದಲ್ಲದೆ ಆಗ ಆ ಪದ್ಮ ಇತ್ತ ಇಲ್ವ? ಇತ್ತು. ಕೂಸಿತ್ತ ಇಲ್ವ? ಇತ್ತು. ಪ್ರಾಕ್ಟಿಕಲಿ ಎಸ್, ಹೌ ಇಟ್ ಇಸ್ ಪಾಸಿಬಲ್ ಅಂತ ಮತ್ತು ಕ್ವಶನ್ ಬರುತ್ತೆ. ಇದಕ್ಕೆಲ್ಲ ಉತ್ತರ ಕೊಡೋದು ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಟ್ರೆ, ಅಯ್ಯೋ ಏನೋ ಹೇಳ್ತಾರಪ್ಪ ಅಂತ ಹೋಗ್ಬಿಡುತ್ತೆ. ಹೇಳ್ತಾರೆ ಸರಿ. ಇನ್ನೊಂದು ಕಡೆ ಹೋದರೆ ಬೇಲೂರು ಕೇಶವ ಮೂರ್ತಿ ಜಕ್ಕಣಾಚಾರ್ಯ ಕೆತ್ತಿದ್ದು, ಅದಕ್ಕಿಂತ ಮೊದಲನ್ನು ಕೆತ್ತಿದ್ದ ಆತ. ಕೆತ್ತಿದ್ರೆ ಮಗನೇ ಬಂದ, ಈ ಶಿಲ್ಪ ಚೆನ್ನಾಗಿಲ್ಲ, ನಾಭಿಯಲ್ಲಿ ದೋಷ ಇದೆ ಅಂತ ಹೇಳಿದ. ಬಡದು ನೋಡಿ ಏನು ದೋಷ ಅಂದ್ರೆ, ಅವಾಗೆ ಒಡೆದರೆ ಎಲ್ಲ ಚೆನ್ನಾಗಿತ್ತು, ಕಪ್ಪೆ ನೀರು ಹೊರಗೆ ಬಂತು. ಏನು ಕಲ್ಲಿನೊಳಗಿಂದ ಚಿಕ್ಕ ಲಾಜಿಕಲ್ಲಿ ಥಿಂಕ್, ಸೈಂಟಿಫಿಕಲ್ಲಿ ಥಿಂಕ್ ಮಾಡೋಣ. ಅದರಲ್ಲಿ ನೀರು ಒಳಗೆ ಹೋಗಲಿಕ್ಕೆ ಬೇಕಾದಷ್ಟು ಏನಾದರೂ ಏನು ಪೊರಾಸಿಟಿ ಅಂತ ಹೇಳ್ತೀವಲ್ಲ, ಪೊರಾಸಿಟಿ, ಆ ಚಿಕ್ಕ ಚಿಕ್ಕ ತೂತುಗಳಿದ್ರೆ ಅದರಿಂದಲೇ ನೀರು ಹೊರಗೆ ಬರ್ತಿತ್ತು. ನೀರು ಒಳಗೆ ಹೋಗ್ಲಿಕ್ಕಿದ್ರೆ ನೀರು ಹೊರಗೆ ಬರ್ತಿತ್ತು ಅಥವಾ ಎವಾಪರೇಟ್ ಆಗ್ತಿತ್ತು. ಇಸ್ ಇಟ್ ನಾಟ್, ಹೌದಲ್ವಾ? ಬಿಸಿಗೆ ಎಲ್ಲ ಎವಾಪರೇಟ್ ಆಗ್ಬೇಕು. ಒಳಗೆ ಹೋಗೋದಿದ್ರೆ ಹೊರಗೆ ಬರ್ತಿತ್ತು, ಹೊರಗೆ ಬರಲಿಲ್ಲ ಆದ್ರಿಂದ ಒಳಗೆ ಹೋಗೋದು ಯಾವ ತೂತ್ ಇಲ್ಲ. ಅಲ್ಲಿ ಕಪ್ಪೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ನೀರಲ್ಲಿ? ಅದು ಕೂಡ ಆ ಕಪ್ಪೆಗೆ ಗಾಳಿ ಇಲ್ಲದೆ ಬದುಕಲಿಕ್ಕೆ ಹೇಗೆ ಸಾಧ್ಯ? ಒಳಗೆ ಏನೋ ಮೆಕ್ಯಾನಿಸಮ್ ಇಟ್ಟಿದ್ದಾನೆ ಸ್ವಾಮಿ, ಎಷ್ಟು ಚೆನ್ನಾಗಿಟ್ಟಿದ್ದಾನೆ. ಬಂಡೆ ಒಳಗೆ ಯಾರು ಮಾಡಿಲ್ಲ, ಅದು ನೋಡಿ, ಆ ಬಂಡೆಯಲ್ಲಿ ಯಾರು ನೀರು ಹಾಕಿ ಕಪ್ಪೆ ಇಟ್ಟು ಕ್ಲೋಸ್ ಮಾಡಿ ಯಾರು ಮಾಡಿಲ್ಲ. ಬಹಳ ಕಾಲದಿಂದ ಬಂಡೆ ಎಲ್ಲೋ ಬಿದ್ದಿತ್ತು, ತಂದು ಕಡದ್ರೆ ಮಧ್ಯೆ ಕಲ್ಲದು. ಆ ಕಲ್ಲು ಡೈರೆಕ್ಟ್ ಹೊರಗಿನ ಪರಿಫೆರಿ ಅಲ್ಲ, ಹೊರಗಿನ ಕಲ್ಲೆಲ್ಲ ಕಡದು 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 ಮಧ್ಯೆ ಶಿಲಾ ಬಂತು, ಅದು ಪ್ರತಿಮಾನ ತಿಟ್ಟದ್ದು. ಮಧ್ಯೆ ಕಲ್ಲೊಳಗೆ ಕಪ್ಪೆ ಕೂತಿದೆ, ನೀರಿದೆ. ಅದಿತ್ತ ಸ್ವಾಮಿಗೆ ಇದಿರ್ಲಿಕ್ಕೆ ಸಾಧ್ಯವಿಲ್ವೋ? ಅವನಂದುಕೊಂಡ್ರೆ ಏನಾದರೂ ಸಾಧ್ಯ, ಅವನಂದುಕೊಳ್ಳದಿದ್ರೆ ಏನು ಸಾಧ್ಯವಿಲ್ಲ. ಅದು ಅನುಭವ ಇದ್ದಾಗ ಮಾತ್ರ, ಅನುಭವದಿಂದನೇ ಅವನ ಪರಿಚಯ ಆಗ್ಲಿಕ್ಕೆ ಸಾಧ್ಯ. ಲಾಜಿಕಲ್ಲಿ ಮಾಡ್ಲಿಕ್ಕಾಗಲ್ಲ, ಆದಷ್ಟು ಪರಿಚಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಅಷ್ಟೆ. ಸರಿ, ಇನ್ನೊಂದರ್ಥ, ಇಲ್ಲಿ ಭೂಮಿಯನ್ನ ಚೆನ್ನಾಗಿ ಶೋಧನೆ ಮಾಡಿದ ಯಾವುದರಿಂದ? ಸುವರ್ಣ ಲಾಂಗಲ ಸಂಘೈಶ್ಚ. ಸುವರ್ಣ ಅಂದ್ರೆ ಒಳ್ಳೆ ವೇದಾರ್ಥಗಳು, ಲಾಂಗಲಗಳು ಅಂದ್ರೆ ವೇದಾರ್ಥದಿಂದ ತುಂಬಿದ ವಿಶೇಷವಾದಂತ ಬುದ್ಧಿ, ಅದೇ ನೇಗಿಲು. ಆ ನೇಗಿಲಿನಿಂದ ಚೆನ್ನಾಗಿ ಧರಾಪೃಷ್ಠ, ಧರ ಅಂದ್ರೆ ಇಲ್ಲಿ ನಮ್ಮ ಶರೀರದಲ್ಲಿ ಮೂಲಾಧಾರ, ಮೂಲಾಧಾರದಿಂದ ನಾಡಿಯನ್ನ ಶೋಧನೆ ಮಾಡ್ತಾ ಬಂದರೆ ಹೇಗೆ? ದ್ವಿಜ ಮಂತ್ರ ಗಣೈಸ್ತಥ. ದ್ವಿಜರು ಅಂದ್ರೆ ಬ್ರಾಹ್ಮಣರು, ದ್ವಿಜರು ಅಂದ್ರೆ ದೇವತೆಗಳು, ಅವರಿಂದ ಕೂಡಿಕೊಂಡಿರುವಂತಹ ಮಂತ್ರ, ಮಂತ್ರಗಣ ಅಂದ್ರೆ ಅವರಿಂದ ಆಲೋಚನೆ ಮಾಡತಕ್ಕಂಥವರು, ತತ್ವಾಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಅದನ್ನ ಶೋಧನೆ ಮಾಡಿದರೆ ಎಲ್ಲಿ ಸಿಗುತ್ತೆ? ಸಹಸ್ರ ಪತ್ರಂ ರಾಜೇಂದ್ರ, ತಲೆಯ ಮೇಲೆ ಕೂತಿರೋದೇ ಸಾವಿರದ ಕಮಲ, ಅದು ಸಿಗುತ್ತೆ. ಅಲ್ಲಿ ನೋಡಿದಾಗ ಏನು ಸಿಗುತ್ತಪ್ಪ? ಇಲ್ಲಂತೂ ಖಚಿತವಾಗಿ ಕನ್ಯೆ ಕೂತಿದ್ದಾಳೆ. ಯಾರು ಅಂದ್ರೆ ಪದ್ಮಾವತಿ. ಯಾರು ಬುದ್ಧಿ ಅಭಿಮಾನಿನಿ, ಅಪರೋಕ್ಷ ಜ್ಞಾನಕ್ಕೆ ಅಭಿಮಾನಿನಿ. ನಾವು ವಿಶೇಷವಾಗಿ ಈ ನಾಡಿ ಶೋಧನಾ ಪೂರ್ವಕ ನಾವು ಕಮಲಗಳನ್ನ ಚಿಂತನೆ ಮಾಡುತ್ತಾ ಇದನ್ನು ಶೋಧನೆ ಮಾಡಿದ್ದೇ ಆದರೆ ನಮಗೆ ಸಹಸ್ರಾದ ದರ್ಶನ, ಅಲ್ಲಿ ವಿಶೇಷ ಜ್ಞಾನ ಪ್ರಾಪ್ತಿಯಾಗುತ್ತೆ ಎಂಬುದು ಇಷ್ಟು ಚೆನ್ನಾಗಿ ತಿಳಿಸಿಕೊಟ್ಟು ನಂತರ ಆ ಕನ್ಯೆಯನ್ನು ನೋಡುತ್ತಾ ಇದ್ದಾನೆ. ಅಂದ್ರೆ ಜೀವ ಕಷ್ಟಪಟ್ಟು ಗುರುಗಳ ಆಜ್ಞೆಯಿಂದ, ಗುರುಗಳ ಆಜ್ಞೆ ಬಂತು, ನಂತರ ದ್ವಿಜರು ಬಂದರು, ಬ್ರಾಹ್ಮಣರು ದೇವತೆಗಳು ಎಲ್ಲ ಗುರುಗಳು ಸೇರಿಕೊಂಡು ಇವನಿಂದ ಒಳಗೆ ಶೋಧನೆ ಮಾಡಿಸಿದರೆ ಎಲ್ಲ ಕಮಲ ಗುಂಪಿನಲ್ಲಿ ಸಾವಿರದಳ ಕಮಲ ಸಿಕ್ತು. ಅಲ್ಲಿ ಅಂದರೆ ಇವನಿಗೆ ವಿಶೇಷವಾದ ಧ್ಯಾನದಲ್ಲಿ ಕೂತಿರುವಾಗ ಎಲ್ಲರ ಅನುಗ್ರಹದಿಂದ, ತತ್ವಾಭಿಮಾನಿಗಳ ಅನುಗ್ರಹದಿಂದ ವಿಶೇಷವಾಗಿ ಭಗವಂತನ ಜ್ಞಾನ ಸಿಕ್ಕಿತು. ಸಿಕ್ಕ ಮೇಲೆ ಏನಾಗುತ್ತೆ? ಭಗವಂತನ ಜ್ಞಾನ ಸಿಕ್ಕ ಮೇಲೆ ಅಂದರೆ ಆ ಕೂಸನ್ನ ಬೆಳೆಸಬೇಕಲ್ಲ, ಬಂದ ಜ್ಞಾನವನ್ನ ಚೆನ್ನಾಗಿ ಬೆಳೆಸಬೇಕು. ಆದರೆ ಈ ಜ್ಞಾನ ಇದು ನಾನು ಸ್ವೀಕಾರ ಮಾಡಬಹುದೋ ಇಲ್ಲವೋ ಪ್ರಶ್ನೆ. ಪ್ರವಚನ ಕೇಳಿದು, ಕೇಳೋ ಕಾಲಕ್ಕೆ ಏನೋ ಆಚಾರ ಹೇಳಿದ್ರಪ್ಪ, ಏನೋ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಪಕ್ಕದವರು ಬಂದರು, ಅಯ್ಯೋ ಇದೆಲ್ಲ ನಿಮ್ಗಲ್ಲ, ನೀವೆಲ್ಲ ಮಾಡಬಾರ್ದು, ಇದು ಮನುಷ್ಯರಿಗಲ್ಲ ದೇವತೆಗಳಿಗೆ, ನೀವೆಲ್ಲ ಮಾಡಿಬಿಟ್ರೆ ಹಾಳಾಗೋಗ್ತೀರಾ ಹೇಳಿದ್ರು. ಸಂಶಯ, ಇದು ಮಾಡಬೇಕೋ ಇಲ್ಲವೋ ಆಚಾರ ಹೇಳಿದ್ರೆ ಹಂಗೆ ಅಂತ ಹೇಳಿ ಅದಕ್ಕೆ ಆಕಾಶವಾಣಿ ಆಯಿತು, ಸಂರಕ್ಷಸ್ವ ಮಹಾಭಾಗ ಅಂತ. ಯಾಕೆ ಅಂತ ಹೇಳಿದ್ರೆ ನಮಗೆ ಬಂದ ಜ್ಞಾನ ಅನುಷ್ಠಾನಕ್ಕೆ ಇಡಬೇಕೋ ಬೇಡೋ ಅಂದ್ರೆ ದೊಡ್ಡವರನ್ನೇ ಕೇಳಬೇಕು. ಏನು ಸ್ವಾಮಿ ಆಚಾರ್ಯನ ಹೇಳ್ತಾರೆ ಅವ್ರು ಬೇಡ ಅಂತಾರೆ, ಏನು ಮಾಡಬೇಕು ಅಂತ ಒಳಕೂತ ರಾಯರನ್ನ ಕೇಳಿದ್ರೆ ಅವ್ರು ಆಕಾಶವಾಣಿ ಸ್ವಪ್ನದಲ್ಲಿ ಹೇಳ್ತಾರಪ್ಪ ನೀ ಮಾಡು ಮಹಾರಾಜ ಅಂತ ಹೇಳ್ತಾರೆ. ಅವಾಗ ನಮಗೆ ನಂಬಿಕೆ ಬರುತ್ತೆ. ಆವಾಗ ಮನೆಗೆ ತಗೊಂಡು ಹೋಗಿ ಕೊಟ್ಟ, ಆ ಮಗುವನ್ನ ಚೆನ್ನಾಗಿ ಬೆಳೆಸು ಈ ಮಗುವನ್ನ ಅಂತ. ಮಗುವನ್ನ ಕರ್ಕೊಂಡು ಬಂದ್ರು. ಆ ಮಗುವಿನ ಕನ್ಯಾಗಮನ ವೇ ಪುಣ್ಯೇನ, ಆ ಮಗು ಬಂದದ್ದರಿಂದ ಮಗನೂ ಆದ. ಕನ್ಯಾ ಯಾರು? ಭಗವಂತನ ವಿಶೇಷವಾಗಿರತಕ್ಕಂಥ ಚಿಂತನೆ ಮಾಡುವ ಅಪರೋಕ್ಷ ಜ್ಞಾನದ ಬುದ್ಧಿ. ಅಪರೋಕ್ಷ ಜ್ಞಾನಕ್ಕೆ ಮೊದಲು ಬರತಕ್ಕಂಥ ಬಿಂಬನ ಚಿಂತನೆ ಮಾಡತಕ್ಕಂಥ ಬುದ್ಧಿ. ಆ ಬುದ್ಧಿ ಬಂದ ಕೂಡಲೇ ಮಗನೂ ಬಂದ, ಅಂದ್ರೆ ಸಾಧನೆ. ಮಗ ಅಂದ್ರೆ ಗಂಡು ಅಂತ ಹೇಳಿದ್ರೆ ಸಾಧನೆ, ವಿಶೇಷ ಕಷ್ಟಪಟ್ಟು ಮಾಡತಕ್ಕಂಥ ಸಾಧನೆ ಬಂತು. ಜ್ಞಾನ ಬರಬೇಕು, ಸಾಧನೆ ಬೇಕು. ಆ ಸಾಧನೆಗೆ ತುಂಬಾ ಕಾಲ ಹಸಿವೆ ಬಾಯಾರಿಕೆ ತಟ್ಟಿಕೊಂಡು ಚೆನ್ನಾಗಿರತಕ್ಕಂಥ ತಾಕತ್ತು ಬೇಕು. ಆ ತಾಕತ್ತನ್ನೇ ಮಗ ಅಂತ ಕರೀತಾ ಇದ್ದಾರೆ. ಈ ಮಗ ಬಂದ ಯಾರು? ವಸುದಾನ. ಮಗನ ಹೆಸರು ವಸುದಾನ ಅಂದ್ರೆ ತನ್ನ ವಿಶೇಷವಾಗಿ ಸಾಧನೆಗಾಗಿ ಇದ್ದ ಸಂಪತ್ತನ್ನ ಕೊಡುವವ. ಮಗ ಎಷ್ಟು ಪುಣ್ಯವಂತನಾಗಿದ್ದರೆ ಅಪ್ಪ ಅಮ್ಮಂದರಿಗೆ ಅಷ್ಟು ಪುಣ್ಯ ಬುದ್ಧಿ ಬರುತ್ತಂತೆ. ಮಕ್ಕಳು ಹುಟ್ಟಿದಾಗ ಎಷ್ಟು ಖರ್ಚು ಮಾಡಿದ್ರು ಅಪ್ಪ ಅಮ್ಮ ನಾಮಕರಣಕ್ಕೆ ಎಲ್ಲದಕ್ಕೂ ಅಂತ ಹೇಳಿದ್ರೆ ಆ ಮಗನ ಪ್ರಾರಂಭದ ಮೇಲಿರುತ್ತಂತೆ. ಆ ಮಗ ಪೂರ್ತಿ ಲೋಭಿಯಾಗಿದ್ರೆ ಆ ಅಪ್ಪ ಅಮ್ಮ ಒಂದು ರೂಪಾಯಿ ಖರ್ಚು ಮಾಡಲ್ಲ. ಆದ್ರೆ ಮಗು ಪೂರ್ಣ ವೈರಾಗ್ಯವಂತನಾಗಿದ್ರೂ ಖರ್ಚು ಮಾಡಲ್ಲ. ದೇವರ ಮುಂದೆ ಇಟ್ಟು ಗೋವಿಂದ ಅಂತಾರೆ. ಅಥವಾ ಮಧ್ಯಮ ಇದ್ದು ಚೆನ್ನಾಗಿ ದಾನ ಮಾಡತಕ್ಕಂತ ಬುದ್ಧಿ ಇದ್ರೆ ಚೆನ್ನಾಗಿ ಖರ್ಚು ಮಾಡೋ ಬುದ್ಧಿ ಅಪ್ಪ ಅಮ್ಮಂದ್ರೆ ಬರುತ್ತಂತೆ. ಅದಕ್ಕೆ ರಾಜ ಮಾಡಿದ, ವಿನಾಶ್ವೇ ಛತ್ರ ಚಾಮರೆ, ತನ್ನ ಛತ್ರ ಚಾಮರ ಬಿಟ್ಟು ಎಲ್ಲಾ ದಾನ ಮಾಡಿದನಂತೆ. ಯಾರು? ಈ ರಾಜ. ಅಷ್ಟು ದಾನ ಮಾಡಿದ ಕೂಡಲೇ ಆತನಿಗೆ ವಸುದಾನ ಅಂತಿಟ್ರು. ನಂತರ ವಸುದಾನ ಈ ಹುಡುಗ ಎಲ್ಲರೂ ಹುಡುಗಿ ಇಬ್ಬರು ಬೆಳೀತಾ ಇದ್ದಾರೆ. ಋಷಿಗಳು ಹೇಳಿದ್ರು, ನಾವು ಹುಡುಗಿ ಕುರಿತು ಹೇಳಿದವು, ಹುಟ್ಟು ಹೇಳಿದ್ರಿ, ಹೆಸರು ಹೇಳಿಲ್ಲ. ಅಂದ್ರೆ ಪದ್ಮಾವತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಎಲ್ಲ ಪದ್ಮವೇ, ಆಕೆಯ ಮೈ ತುಂಬ ಪದ್ಮದ ಲಕ್ಷಣಗಳೇ. ಏನು ಪದ್ಮ ಪದ್ಮ ಪದ್ಮ? ಪದ್ಮೋದರೀಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾರಣಾಂ ಪದ್ಮಾಯ ಅವತಾರಾಂ ಎಲ್ಲ ಹೇಳಿದರು. ಅಂದರೆ ಕಮಲ ಅಂಟಿಲ್ಲದ್ದು, ಈಕೆಯು ಅಂಟಿಲ್ಲದವಳು, ಅದಕ್ಕೆ ಪದ್ಮಾವತಿ ಅಂತ ಹೇಳಿದರು. ನಮ್ಮ ಜ್ಞಾನ ಎಂಥದ್ದಿರಬೇಕು? ಅಂಟಿಲ್ಲದ ಜ್ಞಾನ ಇರಬೇಕು. ಜ್ಞಾನ ಬರುತ್ತೆ ನಮಗೀಗ, ಬಂದ್ರೆ ಅದರಿಂದ ದೇವರು ದೊಡ್ಡವರು ಅಂತ ಜ್ಞಾನ ಬಂತು. ಆದರೆ ಅಂಟು ಕೂತಿರತ್ತೆ, ಅದರಿಂದ ಪೂಜಾ ಮಾಡಿ ಆ ಪ್ರಮೋಷನ್ ಬೇಕು, ಅದು ಬೇಕು, ಇದು ಬೇಕು, ಅಂಟು ಕೂತಿರತ್ತೆ. ಆ ಅಂಟಿಲ್ಲದ ಜ್ಞಾನ, ನೀನೇ ಬೇಕು ಎಂಬ ಜ್ಞಾನ ಬರುತ್ತಲ್ಲ, ಅದು ಪದ್ಮಾವತಿ ಅಂತ ಹೆಸರಿಟ್ಟು. ಅಂತ ಪದ್ಮಾವತಿ ಇದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಮಕ್ಕಳಿದ್ದರು ಚಿಂತೆ, ಮಕ್ಕಳಿಲ್ಲದಿದ್ದರೂ ಚಿಂತೆ. ಮಕ್ಕಳು ಇಲ್ಲ ಅಂಬ ಕಾಲಕ್ಕೆ ಇಲ್ಲ ಅಂಬ ಒಂದು ಚಿಂತೆ ಅಷ್ಟೆ, ಅದೊಂದೇ ಇರುತ್ತೆ ಜೀವನ ಇಡೀ. ಒಂದೇ ಕೊರವು, ಮಕ್ಕಳಿಲ್ಲ 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 ಅಂತ. ಮಕ್ಕಳು ಆದರೆ ತುಂಬಾ ಚಿಂತೆ ಶುರುವಾಗುತ್ತೆ ಅಲ್ಲ? ಮಕ್ಕಳು ಆದ ಕಾಲಕ್ಕಿಂತ ಶುರುವಾಗುತ್ತೆ. ಅವ್ರು ಹುಟ್ಟಿದ ಕೂಡಲೇ ಟೆನ್ಷನ್. ಎಲ್ಲಿ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಹುಟ್ಟಿದ ಕೂಡಲೇ ಕಾನ್ವೆಂಟ್ ಅಲ್ಲಿ ರಿಸರ್ವೇಶನ್ ಮಾಡಿಸ್ಬೇಕಂತ ಅವರಿಗೆ. ಹೌದಾ? ಹೌದು. ಚಿಂತೆ ಅಲ್ವಾ? ಚಿಂತೆ ಅನುಗಾಲವೂ ಚಿಂತೆ ಜೀವಕ್ಕೆ ಮನವಿ. ಎಷ್ಟು ಚಿಂತೆ ನೋಡಿ, ಆ ಕೂಸಿಗೆ ಸೀಟಿಗೋಸ್ಕರ ಮೊದಲೇ ಚಿಂತೆ. ಇನ್ನ ಅದು ಹುಟ್ಟೋ ಕಾಲಕ್ಕೆ ಆಪರೇಷನ್ ಹೇಗೆ ಮಾಡಿಸ್ಬೇಕು, ಯಾವ ಮುಹೂರ್ತದಲ್ಲಿ ಎಂಬ ಚಿಂತೆ. ಅದು ಹುಟ್ಟಿದ ಮೇಲೆ ಆ ಮಗುವಿಗೆ ಆ ಓದಿಸಲಿಕ್ಕೆ ಚಿಂತೆ, ಅದು ಸರಿಯಾಗಿ ಓದ್ತಾ ಇಲ್ಲ ಎಂಬ ಚಿಂತೆ, ಮಾತು ಕೇಳತಾ ಇಲ್ಲ ಎಂಬ ಚಿಂತೆ, ಓದಿದ್ರೂ ಕೂಡ ಸರಿಯಾಗಿ ಮಾರ್ಕ್ಸ್ ಹಾಕಿಲ್ಲ ಅಂತ ಟೀಚರ್ ಮೇಲೆ ಸಿಟ್ಟು, ಅದೊಂದು ಚಿಂತೆ. ಅವರೇನೋ ಪಾರ್ಶಿಯಾಲಿಟಿ ನೋಡಿಸ್ತಾ ಇದ್ದಾರೆ ಅಂತ ಹೇಳಿ. ಇಷ್ಟು ಮಾಡಿದ ಮೇಲೆ ಆ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ರೆ ಇವನು ಸರಿಯಾಗಿ ಬರಲಿಲ್ಲ ಅಂತಲ್ಲ, ಅವರು ಸರಿಯಾಗಿ ಕರೆಕ್ಷನ್ ಮಾಡಲಿಲ್ಲ ಅಂತ ಅವರ ಮೇಲೆ ಸಿಟ್ಟು, ಇಷ್ಟು ಚಿಂತೆಗಳೆಲ್ಲ ಇಟ್ಟುಕೊಂಡು ಕೊನೆಗೆ ಓದು ಮುಗೀತಪ್ಪ ಅಪ್ಪ ಮುಗೀತಪ್ಪ ಅಂತ ಹೇಳಿದ್ರೆ, ಆ ಮುಗಿದ ಮೇಲೆ ಒಳ್ಳೆ ಉದ್ಯೋಗ ಇನ್ನೂ ಸಿಗಲಿಲ್ಲ ಎಂಬ ಚಿಂತೆ. ಎಷ್ಟು ಜನ ಯಜ್ಞ ಯಾಗ ಮಾಡಿಸ್ತಾ ಇಲ್ಲ, ಉದ್ಯೋಗ ಸಿಕ್ಕಿಲ್ಲ ಅಂತೇಳಿ. ಆಯಿತು, ಉದ್ಯೋಗ ಸಿಕ್ಕ ಮೇಲೆ ಕಾಟ ಜಾಸ್ತಿ ಆಗಿದೆ ಉದ್ಯೋಗದಲ್ಲಿ ಎಂಬ ಚಿಂತೆ, ಪ್ರಮೋಷನ್ ಬರಲಿಲ್ಲ ಅಂತ ಚಿಂತೆ, ನಮ್ಮ ಹುಡುಗನಿಗೆ ಕ್ಯಾಪಬಿಲಿಟಿ ಇದೆ ರಿಕಗ್ನಿಷನ್ ಇಲ್ಲ ಅಂತ ಚಿಂತೆ ಅಲ್ವಾ? ಅದಕ್ಕೆ ಫಾರಿನ್ಗೆ ಹೋಗುವ ಚಿಂತೆ, ಅಲ್ಲಿಗೆ ಹೋದ್ರೆ ಅಲ್ಲೇನೋ ರಿಸೆಪ್ಷನ್ ಅಂತ ಬಂದ್ರೆ ಮತ್ತೆ ಇಲ್ಲಿಗೆ ಬರುವ ಚಿಂತೆ, ಇಷ್ಟೆಲ್ಲ ಚಿಂತೆಗಳಲ್ಲಿ ಸೆಟಲ್ ಆದ್ರೆ ಮದುವೆ ಆಗಿಲ್ಲ ಎಂಬ ಚಿಂತೆ, ಅದಕ್ಕಾಗಿ ಹೋಮಗಳು ಮಾಡುವ ಚಿಂತೆ. ಯಾಕೆ? ಈಗ ಹುಡುಗಿಯರು ಕಮ್ಮಿ ಆಗಿದ್ದಾರೆ, ಹುಡುಗರು ಜಾಸ್ತಿ ಆಗಿದ್ದಾರೆ, ಮದುವೆ ಆದ್ರೆ ಸಾಕು ಅಂತಿದ್ದಾರೆ, ಯಾರು ಕೊಡ್ತಾ ಇಲ್ಲ, ಹುಡುಗಿಯರ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅವರಿವಾಗ ಬಂದ್ರೆ ಡಿಸ್ಕಾರ್ಡ್ ಮಾಡ್ತಾ ಇದ್ದಾರೆ ಎಲ್ಲ ಕೂಡ, ಜಾತ ಕಾಸರು ಹೊರಗಾಗ್ತಾ ಇದ್ದಾರೆ. ಅವರು ಮೊನ್ನೆ ಯಾರು ಬಂದ್ರು, ಬಂದ್ರೆ ಹುಡುಗಿ ತಂದೆ ಮನೆಗೆ ಬಂದಿದ್ರು, ನನ್ನ ಪಾಡಿ ನಾನಿರ್ತೀನಿ ಈ ತಂಟೆಗೆ ಹೋಗಲ್ಲ ನಾನು. ಅವರು ಕೇಳಿದ್ರು, ಒಬ್ಬರೇ ಬಂದು ಕೇಳತಾ ಇದ್ದಾರೆ ಪಕ್ಕದಲ್ಲಿದ್ದವರು, ಗಂಡ ಅಂದ್ರೆ ಗಂಡು ಹುಡುಗನ ತಂದೆ. ಅವರು ಬಂದಿದ್ರು, ಬೆಳಕಿಂದ ಒಂದು ನನ್ನ ಹಿಂದೆ ಬಿದ್ದಾರೆ. ಯಾರನ್ನ ಇದ್ರೆ ನೋಡ್ರಿ, ನಂಗೇನು ಗೊತ್ತಿಲ್ಲಪ್ಪ, ನಾ ವ್ಯವಹಾರ ಮಾಡಲ್ಲ, ನನ್ನ ತಂದೆ ಇಲ್ಲ, ನನ್ನ ಮದುವೆ ಆಗ್ಬಿಟ್ಟಿದೆ, ನನಗಂತ ಆಗಿದೆ, ಯಾಕಂದ್ರೆ ಪುರೋಹಿತರಿಗೆ ಪಂಡಿತರು ಇವಾಗ ಕೊಡ್ತಾ ಇಲ್ಲ, ನನಗ ಪ್ರಾಬ್ಲಮ್ ಸದ್ಯಕ್ಕಿಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳಿದೆ. ಆದ್ರೆ ಬಿಡ್ತಾ ಇಲ್ಲ, ಏನ್ ಮಾಡೋದು. ಸರಿಯಾಗಿ ಬಂದ್ರವರು ಹೆಣ್ಣಿನ ತಂದೆ ಒಳ್ಳೆಯವರೇ. ಅವ್ರಿಗೆ ಹೇಳಿದೆ, ನೋಡಪ್ಪ ಇಲ್ಲೇ ಬಂದಿದ್ದಾರೆ ನೋಡ್ರಿ, ಹೆಣ್ಣಿನ ತಂದೆ ನೀವು ಗಂಡಿನ ತಂದೆ, ನೀವೇ ಮಾತಾಡಿಕೊಳ್ಳಿ ಅಂತ ಹೇಳಿದೆ. ಮಾತಾಡಿದ್ರೆ ಅವರು, ನೋಡ್ರಿ ನಮ್ ಹುಡುಗ ನೋಡ್ರಿ, ಹೆಣ್ಣಿಗೆ ಹುಡುಗ ಬಂದು ಪ್ರಪೋಸಲ್ ಕೊಡ್ತಾ ಇರೋದು, ನಮ್ ಹುಡುಗ ಹೀಗೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಶ್ರೀಮುಖಿ ಅತ ಏನು ಮಾತಾಡಲಿಲ್ಲ, ಗೋತ್ರ ಏನು, ಕಲಿಯತ್ತ ಬಿಡತ್ತ, ಏನ್ ಮಾಡ್ತಾರ, ಏನಿಲ್ಲ, ಸ್ಯಾಲ್ರಿ ಎಷ್ಟ್ರಿ, ಸಿಂಪಲ್ ಕ್ವಶನ್. ನಾನು ನೋಡ್ತಾ ಇದ್ದೆ, ಪಾಪ ಎಂತ ಅದು, ನಮ್ಮ ಆಕೆಯಿಂದ ನೋಡ್ತಾ ಇದ್ಲು, ಅವಳು ನೋಡ್ತಾ ಇದ್ಲು, ಏನ್ ಎಂತ ಜನ ಇರ್ತದೆ ಅಂತ ಹೇಳಿ. ಸ್ಯಾಲ್ರಿ ಎಷ್ಟು? ಈತ ಸ್ವಲ್ಪ ಗರ್ವದಿಂದ ಹೇಳಿದ, 80 above. ಅಷ್ಟೇನಾ? 80 above ಅಂದ್ರೆ ಅಷ್ಟೇನಾ ಅಂದ. ನಾವೆಲ್ಲ ಹೀಗೆ ನೋಡ್ತಾ ಇದ್ವು, ಏನಂದ್ರೆ 80 ಅಂದ್ರೆ ರುಪೀಸ್. ಅವಾಗ ಅದೇನ್ರಿ ಅಂತ ಅವ್ರಂದ್ರೆ, ಇವರಂದ್ರು ಮೊನ್ನೆ 3-4 ಇದ್ದವರು ಬೆಲ್ಲ ಬಂದಿದ್ರು, 3-4 lakh, 3 lakh 4 lakh ಇದ್ದವರು ಬಂದಿದ್ರು, ನಮ್ ಹುಡುಗಿ ಒಪ್ಪಲಿಲ್ಲ. ನಮ್ ಹುಡುಗಿ ಹೇಳೋದು, ಸ್ಯಾಲ್ರಿ ಚೆನ್ನಾಗಿದ್ರೆ ಸಾಕು, ಗೋತ್ರ ನಮಗವೆಲ್ಲ ನಮ್ಗೆ ಯಾಕೆ ಅಂತ ಹೇಳ್ತಾರೆ. ಹೌದು, ಇದೊಂದು ವಿಶೇಷ. ಇನ್ನೊಂದು, ಮೊನ್ನೆ ಒಬ್ಬ ಯಾಕೆ ಹೇಳ್ತೀರಂದ್ರೆ, ಇಷ್ಟು ಘೋರ ನಡೀತಾ ಇದೆ, ಮದುವೆ ನಿಶ್ಚಯ ಆಗಿದೆ, ಊಟ ಮುಗಿದಿದೆ, ಮಜ್ಜಿಗೆನ್ನ ಬಂದಿದೆ, ನಿಶ್ಚಯ ಊಟ. ಆಗ ಯಾಕೋ ಬಂತು, ಯಾರು ಗಂಡಿನ ಕಡೆಯವರು ಅಂದ್ರು, ಈ ನಿಮ್ ಹುಡುಗಿ 3 ದಿವಸ ಕೂಡತಾಳಲ್ಲ, ಆ ಕೂಡುವ ಕಾಲಕ್ಕೆ ನಮ್ಮನೆಯಲ್ಲಿ ಸ್ವಲ್ಪ ನಿಯಮಗಳು ಹೀಗಿವೆ ಅಂದ್ರು, ಕೂಡಬೇಕಾ ಅಂತ ಪ್ರಶ್ನೆ ಬಂದಿದೆ. ಅಲ್ಲ, ಪ್ರಶ್ನೆ ಬರೋದಲ್ಲ, ಕೊನೆಗೆ ನಿಶ್ಚಿತಾರ್ಥ ಮುರ್ಕೊಂಡೇ ಹೋದ್ರು, ನಮ್ಮ ಹುಡುಗಿ ಕೂಡಲ್ಲ ಅಂತ. ನಿಜಮ್ಮ, ಎಷ್ಟು ಭೀಕರ ಆಗಿದೆ ಅಂದ್ರೆ, ಇವಾಗ ಗಂಡಿನ ಕಡೆಯವರು ಎಷ್ಟು ನೋಡ್ತಾರೆ, ಎಲ್ಲಾದರೂ 3 ದಿವಸ ಕೂಡುವಂತಹ ಹೆಣ್ಣಿದ್ರೆ ನೋಡ್ರಿ ಅಂತ ಹೊಡೆಸ್ತಾ ಇದ್ದಾರೆ. ಅಂತಹ ಭೀಕರ ಪರಿಸ್ಥಿತಿ ಬಂದಿದೆ. ಸರಿಯಪ್ಪ, ಯಾಕಿಷ್ಟೆಲ್ಲ ಹೇಳಿದ್ರ ಅಂದ್ರೆ, ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಇಷ್ಟ ಆಯಿತು, ಆ ಮಗನಿಗೆ ಮದುವೆ ಮಾಡಿದ ಮೇಲೆ ಆ ಹುಡುಗಿ ಹೇಗಿರುತ್ತಾಳೋ ಎಂಬ ಈ ಚಿಂತೆ, ಮಗನನ್ನ ನೋಡಿಕೊಳ್ತಾಳ ಇಲ್ಲೋ ಅಂತ ಚಿಂತೆ, ನಮ್ಮನ್ ನೋಡ್ಕೊಳ್ತಾ ಇಲ್ಲೋ ಅಂತ ಎರಡನೇ ಚಿಂತೆ ಅಲ್ವಾ, ಎರಡೂ ಚಿಂತೆ ಶುರು ಆಗಿರುತ್ತದೆ. ಅದರಲ್ಲೂ ಇನ್ನ ಬೇರೆ ಬೇರೆ ಚಿಂತೆಗಳು ತುಂಬಾ ಇವೆ, ನಾನು ಹೇಳಲ್ಲ ಅಲ್ವಾ, ನಾನು ಆ ರೀತಿ ಚಿಂತೆ ಇರುತ್ತೆ. ಇಷ್ಟೆಲ್ಲ ಆದ ಮೇಲೆ ಇನ್ನ ಅವೆಲ್ಲ ಬೇಡ, ಇನ್ನೊಂದು ಚಿಂತೆ ಏನು, ಸರಿ ಚೆನ್ನಾಗಿದ್ದಾರೆ ಅಂದ್ರೆ ಮಕ್ಕಳಾಗಿಲ್ಲ ಎಂಬ ಚಿಂತೆ ಅವರಿಗೆ. ಅವರಿಗೆ ಮಕ್ಕಳಾಗ್ಲಿಕ್ಕೆ ಪಾಪ ಈ ಮುದುಕರು ಸೇವಾ ಮಾಡ್ತಾ ಇರ್ತಾರೆ, ಮೊಮ್ಮಗ ಬರಲಿ ಅಂತ. ಮೊಮ್ಮಗ ಬಂದು ಕೂಡಲೇ ಅವನಿಗೆ ಸೀಟ್ ಸಿಕ್ಕಿಲ್ಲ ಅಂತ ಚಿಂತೆ, ಅದಕ್ಕೆ ಸೇವಾಸರು ಕೊನೆಗೆ ಅವನ ಮದುವೆ ಎಲ್ಲಿ ಅಂತ ಹೆಣ ಸುಡೋವರೆಗೂ ಚಿಂತೆ ಚಿಂತೆ ಚಿಂತೆ. ಅದಕ್ಕೆ ಹೇಳ್ತಾರೆ, ನಿಮ್ಗೆ ಎಲ್ಲ ಬಿಡುತ್ತೆ. ಶುರುವಾಯ್ತು, ರಾಜನಿಗೂ ಶುರುವಾಯಿತು, ಮಕ್ಕಳಿಲ್ಲ ಇಲ್ಲ ಅಂತ ಅತ್ತಿದ್ದ, ಈಗ ಮಕ್ಕಳಾದ ಮೇಲೆ ಮದುವೆ ಹೇಗೆ ಅಂತ ಚಿಂತೆ ಶುರುವಾಯಿತು. ಹೇಳ್ತಾರೆ, ಚಿಂತಾಭಿಮಗ್ನೋಸೌ ಅಭೂತ್, ಪುತ್ರಿ ಪರಿಣಯೇ ತದಾ, ಮಗಳ ಮದುವೆಗಾಗಿ ಚಿಂತೆಯ ಸಮುದ್ರದಲ್ಲೇ ಮುಳುಗೋದನಂತೆ. ಯಾಕಪ್ಪ ಅಂದ್ರೆ, ಮಗಳ ಕ್ವಾಲಿಫಿಕೇಶನ್ ಜಾಸ್ತಿ. ಸಾರು ಲಕ್ಷ್ಮೀದೇವಿ ಬಂದಿದ್ದಾಳೆ ಒಳಗೆ, ಒಳ್ಳೆ ಬುದ್ಧಿವಂತಳು, ಒಳ್ಳೆ ಆಗಿನ ಕಾಲಕ್ಕೆ ಒಳ್ಳೆ ಪಾಂಡಿತ್ಯ ಎಲ್ಲ ಇದೆ. ಹೆಂಗಸರು ಪಂಡಿತರಾಗಿದ್ರು ಅವಾಗೆಲ್ಲ, ಇವಾಗಿಲ್ಲ ಅಷ್ಟೇ, ಅವಾಗೆಲ್ಲ ಒಳ್ಳೆ ಪಾಂಡಿತ್ಯ ಇರ್ತಾ ಇತ್ತು. ಅಷ್ಟೇ ಅಲ್ಲ, ಒಳ್ಳೆ ಚಲುವೆ. ಅಲ್ಲಿ ಏನಾಗ್ತಾ ಇದೆ ಪ್ರಾಬ್ಲಮ್ ಆಕೆ ಅವರಿಗೆ, ಯಾಕಷ್ಟು ತೊಂದರೆ ಪಟ್ಕೊಂಡ್ರು, ಯಾರೊಬ್ರು ಕಟ್ಬೋದಲ್ಲ ಅಂತ ಹೇಳಿದ್ರೆ, ಆ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಒಳ್ಳೆ ಹುಡುಗ ಸುಂದರ ಅಂತ ಕರ್ಕೊಂಡು ಬಂದ್ರೆ ಎಲ್ಲರೂ ಅಪ್ಪ ಅನ್ನಬೇಕು. ಈಕಿ ಪಕ್ಕದಲ್ಲಿ ನಿಲ್ಲಿಸಿದ ಕೂಡಲೇ ಛೇ ಇದ ಅಂತ ಅನ್ಸ್ಬೇಕು. ಅಷ್ಟು ಚೆನ್ನಾಗಿದ್ದಾಳೆ ಹುಡುಗಿ. ಯಾವುದೋ ಒಂದು ಕೊರಡನ್ ತಂದು ಹೇಗೆ ಕಟ್ಟೋದು, ಆ ದುಃಖ ಆಗ್ತಾ ಇದೆ. ಹಾಗಾದ್ರೆ ಹುಡುಗಿಕ್ಕಿಂತ ಚೆನ್ನಾಗಿ ಓದಿದವ ಇರಬೇಕು. PhD ಓದಿದ್ರೆ ಹುಡುಗಿ, ಹುಡುಗ BA ಓದಿದ್ರೆ ಏನ್ ಚೆನ್ನಾಗಿರುತ್ತೆ, ಮದುವೆ ಕಾರ್ಡ್ ಅಲ್ಲಿ ಹಾಕ್ಲಿಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಆ ಈ ಹುಡುಗ PhD ಇನ್ನ ಜಾಸ್ತಿ ಯಾವ್ದಿದೆ, ಇದೆಯಾ? ಹೌದಾ, ಅದೇನೋ ಒಂದು ಇದೆಯಾ ಅದು? ಸರಿ ಸರಿ, ಅದೊಂದು ಮಾಡಿದವ್ರನ್ನ ಹಾಕ್ಬೇಕಲ್ಲಿ, ಇಷ್ಟ ಬೇರೆ ಗತಿ ಇಲ್ಲ. ಅಥವಾ ಈಕ್ವಲ್ PhD ಇದ್ದವ್ರನ್ನ ಹಾಕ್ಬೇಕಷ್ಟೇ, ಯಾಕಂದ್ರೆ ಅಲ್ಲಿ PhD ಅಂತ ಫೇಲ್ ಅಂತಿದ್ದ ಚೆನ್ನಾಗಿರಲ್ಲ. ಆದ್ದರಿಂದ ಒಳ್ಳೆ ಹುಡುಗ ಬೇಕು, ಒಳ್ಳೆ ಸುಂದರನಾಗಿರ್ಬೇಕು, ಹುಡುಕ್ತಾ ಇದ್ರು. ಸೀತಾದೇವಿಗೂ ಅದೇ ತೊಂದರೆ ಆಗಿತ್ತು ಮದುವೆ ಕಾಲಕ್ಕೆ. ಯಾರಿಗೆ? ಜನಕ ಮಹಾರಾಜನಿಗೆ. ಇಂಥ ಹುಡುಗಿ ತಕ್ಕಂತ ಗಂಡ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಈತನೇ ಬರಬೇಕಲ್ಲ ಆಕಾಶದಿಂದ, ಇನ್ನು ಯಾರು ಬರ್ತಾರೆ? ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಕಾಲಕ್ಕೆ ಹೇಳಿದ್ರು, ಒಳ್ಳೆ ಕೆಲಸ, ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಮಾಡಿ, ಮಗನಿಗೆ ಉಪನಯನ ಮಾಡಿ, ಮಂಗಳ ಕಾರ್ಯದ ಬಲದಿಂದ ಇನ್ನೊಂದು ಕಾರ್ಯ ಆಗುತ್ತೆ. ಇದು ಸುಮ್ಮನೆ ಹೇಳಲಿಲ್ಲ, ಹೇಳ್ತಾ ಇದ್ದಾರೆ. ಅವಾಗೆ ನಂತರ ಹೇಳ್ತಾರೆ, ಅಸಮ್ಮತಃ ಅಕರೋತ್ ಪುತ್ರಂ ಪರಂ ಸಂಸ್ಕಾರ ಸಂಸ್ಕೃತಂ. ಬ್ರಾಹ್ಮಣರೆಲ್ಲ ಹೇಳಿದ್ರು, ಅಪ್ಪ ನೀವೆಲ್ಲ ಉಪನಯನ ಮಾಡಿ ಅಂದ್ರೆ ಅದಕ್ಕಂತೆ ಉಪನಯನ ಮಾಡಿದ್ರು, ಅವಾಗ ಇದು ನಡೆಯಿತು ಅಂತ ಹೇಳ್ತಾ ಇದ್ರು. ಏನದು ಅಂದ್ರೆ, ಆಕೆ ವಿಶೇಷವಾಗಿ ಪುಷ್ಪಗಳನ್ನ ತರಲಿಕ್ಕೆ ಹೊರಡತಾ ಇದ್ದಾಳೆ. ಪುಷ್ಪಗಳನ್ನು ತರಲಿಕ್ಕೆ ತನ್ನ ಸಖಿಯರಿಂದ ಕೂಡಿಕೊಂಡು ಹೊರಟಂಥ ಆಕೆಗೆ ಯಾರು ಕಾಣಿಸಿದ್ದು? ಶ್ರೀನಿವಾಸ ಕಾಣಿಸಲಿಲ್ಲ, ಮೊದಲು ಕಾಣಿಸಿದ್ದೇ ನಾರದರು. ಗುರುಗಳ ದರ್ಶನ ಆಯಿತು. ಅಂದರೆ ಈ ಕಷ್ಟಪಟ್ಟು ಈ ಜೀವಿಗೆ ಈ ಬುದ್ಧಿ ಬಂದರೆ, ಪದ್ಮಾವತಿ ಎಂಬ ದೇವರನ್ನ ನೋಡುವಂತಹ ದೇವರ ಚಿಂತನೆ ಎಂಬ ಬುದ್ಧಿ ಬಂದರೆ, ಆ ಬುದ್ಧಿಗೆ ಮೊದಲು ಗೋಚರ ಆದವರು ಯಾರು ಅಂದ್ರೆ ಭಗವಂತನ ವಿಶೇಷ ಪರಿಚಯ ಮಾಡಿಕೊಡುವ ನೀತ ಗುರುಗಳು. ಆ ನೀತ ಗುರುಗಳು ಬರ್ತಾ ಇದ್ದಾರೆ. ಯಾರು ಅಂದ್ರೆ ನಾರದರು. ವೃದ್ಧರಾಗಿ ಬರ್ತಾ ಇದ್ದಾರೆ, ಜಟಾಧಾರಿಗಳಾಗಿದ್ದಾರೆ, ಮೈ ತುಂಬ ಧೂಳಿ ಆದರೆ ಕರ್ಪೂರದಂತೆ ಹೊಳಿತಾ ಇದ್ದಾರೆ. ಮೈ ತುಂಬ ಧೂಳಿ ಇದ್ರೆ ಕಪ್ಪಾಗಿರ್ಬೇಕು, ನೋಡಿದ್ರೆ ಅಪ್ಪ ಅನ್ಸ್ಬೇಕು, ಆದ್ರೆ ಚೆನ್ನಾಗಿದ್ದಾರಂತೆ. ಯಾಕೆ ಅಂದ್ರೆ ಆ ಧೂಳಿ ಹೊಳೆಯೋ ಧೂಳಿ, ದೇವರ ಭಕ್ತರ ಪಾದ ಧೂಳಿಯಲ್ಲಿ ಹೊರಡಾಡಿ ಬಂದಿದ್ದಾರೆ. ಮೈ ತುಂಬ ಧೂಳಿ ಇದೆ. ನಮ್ಮವರು ರಾಯರ ಸುತ್ತು ಉರುಳುದಂಡಿಗೆ ಮಾಡುತ್ತಾರೆ, ಮಾಡಿದ ಕೂಡಲೇ ಶವರ್ ಬಾತ್ ಮಾಡಿ ಬಂದ್ಬಿಡ್ತಾರೆ. ಯಾಕೆಂದ್ರೆ ಆ ಧೂಳು ಇರಬಾರದು ಅಂತ, ಮೈಯೆಲ್ಲ ಅಂಟಿಕೊಂಡಿರುತ್ತೆ ಅಂತ. ಹಾಗೆ ಮಾಡಬಾರದಂತೆ. ಆ ರೀತಿಯಲ್ಲಿ ಆ ಧೂಳಿ ತುಂಬಿದ್ದಾರೆ. ಬಂದು ಆಕೆಯನ್ನು ಕೇಳ್ತಾ ಇದ್ದಾರೆ, ಯಾರು ನೀವು ಅಂತ ಕೇಳಿದರೆ, ನಿಮ್ಮ ಕುಲಗುರುವು ನಾನು, ನಿನ್ನ ಕೈ ತೋರಿಸಮ್ಮ, ಲಕ್ಷಣಗಳನ್ನು ಹೇಳುತ್ತೇನೆ. ಆಕೆ ಕೈ ಕೊಡದಿರುವಾಗ, ವಿದ್ಯಮಾಂ ಪಿತೃತುಲ್ಯಂ, ನನ್ನ ತಂದೆ ಅಂತ ತಿಳಿಯಮ್ಮ ಕೈ ಕೊಡು ಅಂತ ಹೇಳಿದಾಗ, ಕೈ ಕೊಟ್ಟು ಏನ್ ಹೇಳ್ತೀರಾ, ನನ್ನ ಲಕ್ಷಣ ನೋಡಿ ಹೇಳಲಿಕ್ಕಾಗುತ್ತಾ ಅಂತ ಪ್ರಶ್ನೆ. ಆಗ ನಿನ್ನ ಅನುಗ್ರಹದಿಂದಲೇ ಹೇಳುತ್ತೇನೆ ತಾಯಿ ಅಂತ ಆಕೆಯ ಲಕ್ಷಣಗಳನ್ನು ಹೇಳಿ, ನಂತರ ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ, ಭಗವಂತನೇ ನಿನಗೆ ಪತಿಯಾಗ್ತಾನಮ್ಮ, ಬೇರೊಬ್ಬರಿಗೆ ಆ ಕ್ವಾಲಿಫಿಕೇಶನ್ ಇಲ್ಲವೇ ಇಲ್ಲ, ನಿನ್ನ ಕೈ ಹಿಡಿಯೋ ಕ್ವಾಲಿಫಿಕೇಶನ್ ಇಲ್ಲಮ್ಮ, ಕಾಣಿಸ್ತಾ ಇದೆ, ಆದ್ದರಿಂದ ಸ್ವಾಮಿಯೇ ಬರ್ತಾನೆ ಅಂತ ಹೇಳಿ, ನಂತರ ಅಂತರ್ಧಾನ ಆಗಿ ಅಲ್ಲೇ ಇದ್ದು ನಮಸ್ಕಾರ ಸಲ್ಲಿಸಿ, ಯಾಕೆ ಕುಲಗುರು ಅಂತ ಹೇಳಿದ ತಾವು ನಮಸ್ಕಾರ ಮಾಡಲಿಕ್ಕಿಲ್ಲ, ಅದಕ್ಕೆ ಅಂತರ್ಧಾನ ಆಗಿ ತಾವು ನಮಸ್ಕಾರ ಮಾಡಿ ನಾರಾಯಣ ಇದ್ದ ಕಡೆಗೆ ಹೊರಟು ಹೋಗ್ತಾ ಇದ್ದಾರೆ ಅಂತ ನಾರದರ ಆಗಮನ ವಿಶೇಷವಾಗಿರತಕ್ಕಂತಹ ಮಾತುಗಳನ್ನು ತಿಳಿಸಿಕೊಟ್ಟರು ಅಂತ ಆ ವಿಶೇಷವನ್ನು ಹೇಳಿದ ಕಡೆ 6ನೇ ಅಧ್ಯಾಯ ಪೂರ್ಣ ಆಯಿತು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.